तिथिभ्यः नमो अरिहन्ताणं नमो सिद्धाणं नमो आयिर्याणं नमो वज्झायाणं नमो लोये सव्वसाहूणं एषो पञ्च नमो यारो सव्व पावपणाशनो मङ्गलाणं च सव्येषिं पढ़मं हवै मंगलं पढ़मं हवै मंगलं। पंच परमेष्ठी भगवान की अहिंसा परमो धर्म की आज के दर्शन विशुद्धि भावना की आचार्य गुरुवर श्री विद्यासागर मुनि महाराज की ಜಗತ್ತಿನಲ್ಲಿ ತೀರ್ಥಂಕರರು ಬೋಧಿಸಿರುವಂತಹ ಧರ್ಮವು ಸಕಲ ಭವ್ಯ ಜೀವಿಗಳ ಆತ್ಮಕಲ್ಯಾಣಕ್ಕಾಗಿ ಅದು ಅತ್ಯಂತ ಶ್ರೇಷ್ಠವಾದದ್ದು. ಭವ್ಯ ಜೀವಿಗಳ ಆತ್ಮ ಕಲ್ಯಾಣವಾಗಬೇಕು ಅಂತಂದರೆ ಮಹಾಪುರುಷರು, ತೀರ್ಥಂಕರರು, ಶಲಾಕಾ ಪುರುಷರು ಹೇಳಿರುವಂತಹ ಧರ್ಮವನ್ನು ನಾವು ಅಭ್ಯಾಸ ಮಾಡಬೇಕು, ಅವರ ಬೋಧನೆಗಳನ್ನು ಅವರ ತತ್ವಗಳನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಪ್ರಯತ್ನ ಮಾಡುವುದಲ್ಲದೆ ತಿಳಿದು ಬಂದಾಗ ಅದನ್ನು ಶ್ರದ್ಧಿಸಬೇಕು. ತಿಳಿಯಲಿಕ್ಕೆ ಒಂದು ಪುರುಷಾರ್ಥ, ಶ್ರದ್ಧೆ ಮಾಡಲಿಕ್ಕೆ ಇನ್ನೊಂದು ಪುರುಷಾರ್ಥ. ತಿಳಿದದ್ದನ್ನು ಶ್ರದ್ಧೆ ಮಾಡಿದಾಗ ಶ್ರದ್ಧೆಯ ಆ ವಿಷಯವನ್ನು, ಆ ತತ್ವವನ್ನು, ಆ ಬೋಧನೆಯನ್ನು ಅಥವಾ ಆ ಆಚರಣೆಯನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಮೊದಲು ತಿಳಿಯುವುದು ಅಗತ್ಯ, ಆಮೇಲೆ ಶ್ರದ್ಧಿಸುವುದು ಅಗತ್ಯ, ನಂತರ ಆಚರಣೆಗೆ ತಂದುಕೊಂಡು ಆ ವಿಷಯಗಳನ್ನೆಲ್ಲ ಆತ್ಮಕಲ್ಯಾಣಕ್ಕಾಗಿ ಇವೆ ಅನ್ನತಕ್ಕಂಥದ್ದನ್ನು ತಿಳಿದುಕೊಂಡು ಆತ್ಮಕಲ್ಯಾಣವನ್ನು ಬಿಟ್ಟು ಇನ್ನು ಯಾವುದೂ ಬೇರೆ ವಿಷಯಗಳ ಅಪೇಕ್ಷೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಕೇವಲ ಆತ್ಮಕಲ್ಯಾಣವೇ ನಮ್ಮ ಕರ್ತವ್ಯ. ಆ ಆತ್ಮಕಲ್ಯಾಣದ ಮಾರ್ಗದಲ್ಲಿ ನಡೆಯುವಾಗ ಆಗುವಂತಹ ಲಾಭ, ಅದು ಆತ್ಮನಿಗೆ ಆಗುವಂತಹ ಲಾಭ, ಆ ಲಾಭವೇ ಕರ್ಮಗಳ ನಿರ್ಜರೆ. ಕರ್ಮ ನಿರ್ಜರೆ ಆಗುವಂಥದ್ದರ ಫಲ ಮೋಕ್ಷ. मोक्षद फल अनंत सुख, अनंत सुखद फल अनंत आनंद, अनंत आनंदद फल ಏನು ಏನೂ ಇಲ್ಲ ಲಾಸ್ಟ್. ಅನಂತ ಸುಖ ಆತ್ಮನಲ್ಲಿ ಅನಂತ ಆನಂದ ನಮಗೆ ದೊರಕಬೇಕು ಅಂತಂದರೆ ತೀರ್ಥಂಕರ ಬೋಧನೆ ಮಾಡಿರ್ತಕ್ಕಂತಹ ತತ್ವಗಳ ಅನುಸರಣೆಯನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ತೀರ್ಥಂಕರರು ರತ್ನತ್ರಯ ಸ್ವರೂಪ ಮೋಕ್ಷ ಮಾರ್ಗವನ್ನು ಬೋಧಿಸಿದರು. ರತ್ನತ್ರಯ ಸ್ವರೂಪ ಮೋಕ್ಷ ಮಾರ್ಗ ಅನಾದಿ ಕಾಲದ್ದು. ಅನಾದಿ ಕಾಲದವರೆಗೆ ಇರುವಂಥದ್ದು, ಹಿಂದೆ ಇತ್ತು, ಈಗಲೂ ಇದೆ, ಮುಂದೆಯೂ ಕೂಡ ಇರುವುದಿದೆ. ಈ ಮಾರ್ಗದ ಮೇಲೆ ನಡೆಯುವಂತಹ ಭವ್ಯ ಜೀವಿಗಳು ತಾವು ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ತಾರೆ ಮತ್ತು ಪರರ ಕಲ್ಯಾಣವನ್ನು ಕೂಡ ಮಾಡಲಿಕ್ಕೆ ಬಯಸಿದರೆ ಪರರ ಕಲ್ಯಾಣವನ್ನು ಕೂಡ ಮಾಡಿ ಮುಕ್ತಿಯನ್ನು ಪಡಿತಾರೆ. ನಿಯಮದಿಂದ ನಿಶ್ಚಯ ರೂಪವಾಗಿ ತಾವೂ ಕಲ್ಯಾಣವನ್ನು ಮಾಡಿಕೊಳ್ತಾರೆ ಮತ್ತು ಪರರ ಕಲ್ಯಾಣವನ್ನು ಕೂಡ ಮಾಡಿಯೇ ಮಾಡ್ತಾರೆ ಅಂತಕ್ಕಂಥವರು ಯಾರು? ಶಲಾಕಾ ಪುರುಷರಲ್ಲಿ ಯಾವ ಶಲಾಕಾ ಪುರುಷರು ನಿಯಮದಿಂದ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ತಾರೆ, ಪರರ ಕಲ್ಯಾಣವನ್ನು ಕೂಡ ಮಾಡ್ತಾರೆ? ತೀರ್ಥಂಕರರು. ಅವರ ಹೆಸರೇ ತೀರ್ಥಂಕರ. ತೀರ್ಥಂ ಕರೋತಿ, ತೀರ್ಥಂ ಕರೋತಿ, ಕಾರಯತಿ ಇತಿ ತೀರ್ಥಂಕರ. ಯಾರು ತೀರ್ಥವನ್ನು ತಾವು ಸ್ವತಃ ಮಾಡುತ್ತಾರೆಯೋ, ತೀರ್ಥದ ಪಾಲನೆಯನ್ನು, ತೀರ್ಥವನ್ನು ಧರಿಸಿ ತೀರ್ಥದ ಆಚರಣೆಯನ್ನು ತಾವೂ ಮಾಡುತ್ತಾರೆಯೋ ಮತ್ತು ಪರರಿಗೂ ಮಾಡುವುದರಲ್ಲಿ ಸಹಯೋಗವನ್ನು ನೀಡುತ್ತಾರೆಯೋ, ತಮ್ಮ ಜ್ಞಾನದ ಮೂಲಕ, ತಮ್ಮ ಉಪದೇಶದ ಮೂಲಕ, ತಮ್ಮ ಬೋಧನೆಯ ಮೂಲಕ ಯಾರು ಪರರಿಗೂ ಕೂಡ ಉಪಕಾರವನ್ನು ಮಾಡುತ್ತಾರೆಯೋ ಅವರಿಗೆ ತೀರ್ಥಂಕರ ಎನ್ನಬೇಕು. ಬೇರೆಯವರಿಗೆ ಅಂಥ ಒಂದು ಯಾವ ನಿಯಮವೂ ಇಲ್ಲ. ತಾವು ನಡೆಯಬಹುದು, ತಾವು ತತ್ವವನ್ನು ತಿಳಿದುಕೊಳ್ಳಬಹುದು, ಶ್ರದ್ಧೆಯನ್ನು ಮಾಡಬಹುದು, ಆಚರಣೆಗೆ ತಂದುಕೊಳ್ಳಬಹುದು. ಆದರೆ ಪರರಿಗೆ ನಿಶ್ಚಯ ನಿಯಮ ರೂಪದಿಂದ ಬೋಧನೆಯನ್ನು ಮಾಡಿ ಅವರ ಕಲ್ಯಾಣ ಮಾಡುತ್ತಾರೆ ಅನ್ನತಕ್ಕಂತಹ ಯಾವ ನಿಯಮನೂ ಇಲ್ಲ. ಮಾಡಿದರೆ ಮಾಡಿದರು, ಇಲ್ಲ ಅಂತಂದರೆ ಇಲ್ಲ. ಮೋಕ್ಷ ಮಾರ್ಗದಲ್ಲಿ ನಡೆಯುವಂತಹ ಭವ್ಯ ಜೀವಿಗಳು ಮೋಕ್ಷ ಮಾರ್ಗದ ರತ್ನಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಮೂರು ರತ್ನಗಳು: ಸಮ್ಯಕ್ ದರ್ಶನ ಮೊದಲನೆಯ ರತ್ನ, ಜ್ಞಾನ ಎರಡನೆಯ ರತ್ನ, ಮತ್ತು ಚಾರಿತ್ರ ಇದು ಮೂರನೆಯ ರತ್ನ. ಚಾರಿತ್ರ ಅಂದರೆ ತಪ ತ್ಯಾಗ, ತಪಸ್ಸು ಮತ್ತು ತ್ಯಾಗ ಇದು ಚಾರಿತ್ರ ಧರ್ಮ. ಜ್ಞಾನ ಅಂತಂದರೆ ತೀರ್ಥಂಕರರು ಬೋಧನೆ ಮಾಡಿರ್ತಕ್ಕಂತಹ ಸಮ್ಯಕ್ ಜ್ಞಾನ, ತತ್ವಜ್ಞಾನ. ತತ್ವಜ್ಞಾನ ಮತ್ತು ಆಚರಣೆ ಇವು ಎರಡು ಬದುಕಿನಲ್ಲಿ ಇದ್ದು ಒಂದು ಬದುಕಿಗೆ ಬರಲಿಲ್ಲ ಮೊದಲನೆಯದು ಅಂತಂದರೆ ಆ ಶಾಸ್ತ್ರಜ್ಞಾನ ಆ ತತ್ವಜ್ಞಾನ ಮತ್ತು ಆ ತತ್ವಜ್ಞಾನದ ಜೊತೆಯಲ್ಲಿರತಕ್ಕಂತಹ ಆಚರಣೆ, ಇದು ನಿಜವಾದ ಆಚರಣೆ ಅನ್ನಿಸಿಕೊಳ್ಳಬಹುದು ಅಥವಾ ಅಯಥಾರ್ಥ ನಿಜವಾದ ಆಚರಣೆ ಅನ್ನಿಸಿಕೊಳ್ಳಬಹುದು ಅಥವಾ ನಕಲಿ ನಿಜವಾದ ಆಚರಣೆ ಅಲ್ಲ. ಸಮ್ಯಕ್ತ್ವ ರಹಿತ ತಪ ಮತ್ತು ಜ್ಞಾನ ಇವೆರಡೂ ಕೂಡ ಮಿಥ್ಯಾಜ್ಞಾನ ಮತ್ತು ಮಿಥ್ಯಾ ಆಚರಣೆ ಅಂತ ಅನ್ನಿಸಿಕೊಂಡಿವೆ. ಸಮ್ಯಕ್ತ್ವ ಇಲ್ಲದೆ ಶ್ರಾವಕರು ಪ್ರತಿಮೆಗಳನ್ನು ಧಾರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಮ್ಯಕ್ತ್ವ ಇಲ್ಲದೆ ಪ್ರತಿಮೆಗಳು ಜೀವನಕ್ಕೆ ಬರಲು ಸಾಧ್ಯವೇ ಇಲ್ಲ. ಆದ್ದರಿಂದ 11 ಪ್ರತಿಮೆಗಳಲ್ಲಿ ಮೊದಲನೆಯ ಪ್ರತಿಮೆಯ ಹೆಸರನ್ನು ದರ್ಶನ ಪ್ರತಿಮೆ ಅಂತ ಇಟ್ಟರು. 11 ಪ್ರತಿಮೆಗಳಲ್ಲಿ ದರ್ಶನ ಪ್ರತಿಮೆ ಮೊದಲನೆಯದು. ಉಳಿದೆಲ್ಲ ಪ್ರತಿಮೆಗಳು ಚಾರಿತ್ರಕ್ಕೆ ಸಂಬಂಧಪಡುವಂತಹ ವಿಷಯದ ಪ್ರತಿಮೆಗಳು. ಆದರೆ ಮೊದಲನೆಯ ಪ್ರತಿಮೆ ಇದು 25 ದೋಷಗಳಿಂದ ರಹಿತವಾದ ಸಮ್ಯಕ್ತ್ವ, ಇದು ದರ್ಶನ. 25 ಮಲದೋಷಗಳಿಂದ ರಹಿತವಾದ ಸಮ್ಯಕ್ತ್ವದ ಆಚರಣೆಯಲ್ಲಿ ಯಾವ ಒಂದೂ ಕೂಡ ತ್ಯಾಗ ಅಥವಾ ತಪಸ್ಸು ಇಲ್ಲ. ಕೇವಲ ಸ್ವ ಮತ್ತು ಪರ, ನಾನ್ಯಾರು ಮತ್ತು ಪರ ಏನು, ನಾನ್ಯಾರು ಮತ್ತು ನಿಜವಾದ ದೇವ ಗುರು ಮತ್ತು ಶಾಸ್ತ್ರ ಇವು ಏನು, ಇದನ್ನು ತಿಳಿದುಕೊಂಡು ತನ್ನ ನಿಜವಾದ ಆತ್ಮಸ್ವರೂಪದ ಮೇಲೆ ಶ್ರದ್ಧೆಯನ್ನು ಮಾಡಿರುವಂತಹ ಭವ್ಯಜೀವ ಸಮ್ಯಕ್ ದೃಷ್ಟಿ ಅನ್ನಿಸಿಕೊಳ್ತಾನೆ. ತನ್ನ ಆತ್ಮತತ್ವವನ್ನು ಗುರುತಿಸಿಕೊಂಡಿರತಕ್ಕಂತಹ, ತನ್ನ ಆತ್ಮಸ್ವರೂಪವನ್ನು ಪತ್ತೆ ಹಚ್ಚಿ ಅದನ್ನು ವಿಚಾರ ಮಾಡಿ ಅದನ್ನು ಜೀವನಕ್ಕೆ ಬದುಕಿಗೆ ತಂದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವಂತಹ ಭವ್ಯಜೀವಿ. ಆ ಭವ್ಯಜೀವಿ ನಾನು ಆತ್ಮ ಮತ್ತು ಪರವಸ್ತುಗಳೆಲ್ಲ ಪರವಾಗಿವೆ, ಪರವಸ್ತುಗಳ ಸ್ವರೂಪ ಬೇರೆ, ನನ್ನ ಸ್ವರೂಪ ಬೇರೆ, ನಾನು ನನ್ನ ಸ್ವರೂಪವನ್ನು ಶ್ರದ್ಧಿಸುತ್ತೇನೆ, ನಾನು ಆತ್ಮ ಇದ್ದೇನೆ, ನಾನು ಶರೀರ ಅಲ್ಲ, ನಾನು ಬಾಹ್ಯ ಸಂಪತ್ತಿ ವೈಭವ ಅಲ್ಲ. ಈ ಬಾಹ್ಯ ಸಂಪತ್ತಿ ವೈಭವಗಳೆಲ್ಲ ನನಗೆ ಸಂಬಂಧಪಡುವಂತಹ ವೈಭವಗಳಲ್ಲ, ಇವು ಪರ. ನನ್ನ ಸಂಪತ್ತಿ ಬೇರೆ, ನಾನು ಬೇರೆ, ನಾನು ಜ್ಞಾಯಕ ಸ್ವಭಾವಿ ಆತ್ಮ, ನಾನು ಜ್ಞಾಯಕ ಸ್ವಭಾವಿ ಆತ್ಮ. ಜ್ಞಾಯಕ ಅಂದರೆ ನಾನು ತಿಳಿಯುವ ಮತ್ತು ನೋಡುವ ಶಕ್ತಿಯನ್ನು ಹೊಂದಿರತಕ್ಕಂತಹ ಆತ್ಮ. ಜ್ಞಾಯಕ ತಿಳಿಯುವವನು, ನಾನು ಕೇವಲ ನನ್ನನ್ನು ತಿಳಿಯುವವನು, ನನ್ನನ್ನು ಅನುಭವಿಸುವವನು, ನನ್ನ ಸುಖವನ್ನು ನನ್ನಲ್ಲಿಯೇ ಪ್ರಾಪ್ತ ಮಾಡಿಕೊಳ್ಳುವವನು, ನಾನು ಜ್ಞಾಯಕ ಸ್ವಭಾವಿ ಆತ್ಮ. ನನ್ನಲ್ಲಿ ಪರವಸ್ತುಗಳೆಲ್ಲ ಇದ್ದರೂ ಕೂಡ ಅವು ನನ್ನ ಸ್ವರೂಪ ಅಲ್ಲ, ಅವು ನನ್ನ ಸಂಪತ್ತಿಗಳಲ್ಲ, ಅವು ನನ್ನ ವೈಭವಗಳಲ್ಲ. ನನ್ನ ಸ್ವರೂಪ ಅಲ್ಲ, ನನ್ನ ಸಂಪತ್ತಿ ಅಲ್ಲ, ನನ್ನ ವೈಭವಗಳಲ್ಲ. ನಾನು ಯಾರು ಅಂತಂದರೆ ನಾನು ಚಿತ್ ಸ್ವರೂಪಿ ಆತ್ಮ, ನಾನು ಶುದ್ಧ ಸ್ವರೂಪಿ ಆತ್ಮ, ನಾನು ಚೇತನ ಸ್ವರೂಪಿ ಆತ್ಮ, ನಾನು ಜ್ಞಾನ ಸ್ವರೂಪಿ ಆತ್ಮ, ನಾನು ದೃಷ್ಟಾಸ್ವರೂಪಿ ಆತ್ಮ, ನನ್ನಲ್ಲಿ ನನ್ನ ಸಂಪತ್ತಿ ಇದೆ, ನನ್ನ ಸಂಪತ್ತಿ ಪರರಲ್ಲಿಲ್ಲ, ಪರರ ಸಂಪತ್ತಿ ನನ್ನಲ್ಲಿಲ್ಲ. ನನ್ನ ಸಂಪತ್ತಿ ಯಾವುದು ಅಂತಂದರೆ ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ ಮತ್ತು ಅನಂತ ಶಕ್ತಿ, ಆತ್ಮಬಲ. ಇದು ನನ್ನ ನಿಜವಾದ ಸಂಪತ್ತಿ. ಈ ಸಂಪತ್ತಿಯ ಮೇಲೆ ನಾನು ಯಾವಾಗಲೂ ಆಕರ್ಷಿತನಾಗಿ ಇರಬೇಕು. ಪರಸಂಪತ್ತಿಯನ್ನು ನನ್ನ ಸಂಪತ್ತಿ ಅಂತ ತಿಳಿದುಕೊಂಡು ಅನಾದಿ ಕಾಲದಿಂದ ನಾನು ಆ ಪರಸಂಪತ್ತಿಗೆ ಮೊರೆ ಹೋಗಿದ್ದೇನೆ. ಆ ಪರಸಂಪತ್ತಿಯನ್ನು ಅಪೇಕ್ಷೆ ಪಟ್ಟು ಪರಸಂಪತ್ತಿಯ ಕಾರಣದಿಂದ ನಾನು ನನ್ನ ಮನಸ್ಸನ್ನು ಕೆಡಿಸಿಕೊಂಡಿದ್ದೇನೆ. ನನ್ನ ಬದುಕೆಲ್ಲ ಹಾಳಾಗಿದೆ. ಪರಸಂಪತ್ತಿ ನನ್ನ ಸಂಪತ್ತಿ ಅಂತ ತಿಳಿದುಕೊಂಡು ಆ ಪರಸಂಪತ್ತಿಯ ಕಾರಣದಿಂದ ನಾನು ಸುಖಿಯಾಗಲಿಲ್ಲ. ನಾನು ಅನಂತ ಕಾಲದಿಂದ ಅನಂತ ದುಃಖಿಯಾಗಿ ಬಾರಿ ಬಾರಿಗೆ ಭವಭವಗಳಲ್ಲಿ ನಾಲ್ಕು ಗತಿಗಳಲ್ಲಿ ಶರೀರದ ದುಃಖವನ್ನು ಅನುಭವಿಸಿದ್ದೇನೆ. ಶರೀರವನ್ನು ಪಡೆದುಕೊಂಡು ಶರೀರದ ಬಂಧನವನ್ನು ಅನುಭವಿಸಿದ್ದೇನೆ. ನಾನು ಅನಂತ ಭವಗಳಲ್ಲಿ ಅನಂತ ಸಾರಿ ಅನಂತ ಸಲ ಪರತಂತ್ರತೆಯನ್ನು ಅನುಭವಿಸುತ್ತಾ ಬಂದಿದ್ದೇನೆ. ಈ ಬಂಧನ ಯಾಕೆ ಇತ್ತು ಅಂತಂದರೆ ನಾನು ನನ್ನನ್ನು ತಿಳಿದುಕೊಳ್ಳಲಿಲ್ಲ, ನಾನು ನನ್ನ ಸಂಪತ್ತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಪರಸಂಪತ್ತಿಯ ಹಿಂದೆ ಹೋಗಿ ಅದನ್ನು ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿಯೇ ನಾನು ಧರ್ಮವನ್ನು ಮಾಡಿದೆ. ಯಾವ ಧರ್ಮವನ್ನು ಮಾಡಿದೆ? ದೇವ ಶಾಸ್ತ್ರ ಗುರುಗಳ ಪೂಜೆಯನ್ನು ಮಾಡಿದರೂ ಕೂಡ ಆ ಪೂಜೆಯಿಂದ ನನಗೆ ಸಂಪತ್ತಿ ದೊರಕಲಿ, ನನಗೆ ನನ್ನ ಸ್ವರೂಪ ಗೊತ್ತಿಲ್ಲದ ಕಾರಣ ನನ್ನ ಸಂಪತ್ತಿ ನನ್ನಲ್ಲಿಯೇ ಇದೆ ಅನ್ನತಕ್ಕಂಥದ್ದು ಗೊತ್ತಿರಲಿಲ್ಲ. ಆದರೆ ನಾನು ಮತ್ತು ನನ್ನ ಸಂಪತ್ತಿ ಅಂತಂದರೆ ಪರಪುದ್ಗಲಗಳಿಂದ ಉತ್ಪನ್ನವಾಗತಕ್ಕಂತಹ, ಪರಪುದ್ಗಲಗಳ ಮೂಲಕ ಸುಖವನ್ನು ನೀಡತಕ್ಕಂತಹ ಸಂಪತ್ತಿಯನ್ನೇ ನಾನು ನನ್ನ ಸಂಪತ್ತಿ ಅಂತ ತಿಳಿದುಕೊಂಡೆ. ಇದು ಭ್ರಮೆಯಾಯಿತು. ತೀರ್ಥಂಕರರ ಬೋಧನೆ ನನಗೆ ಸಿಗದೇ ಇರುವ ಕಾರಣ ನಾನು ಪರಸಂಪತ್ತಿಯನ್ನೇ ನನ್ನ ಸಂಪತ್ತಿ ಅಂತ ತಿಳಿದುಕೊಂಡೆ. ಆದರೆ ನಿಜವಾಗಲೂ ಈಗ ತಿಳಿದು ಬಂದಿದೆ, ಈಗ ತಿಳಿದಿದೆ. ಏನು ತಿಳಿದಿದೆ? ನಾನು ಬೇರೆ, ಪರ ಬೇರೆ. ಯಾವುದು ಪರ ಇದೆಯೋ ಅದು ಎರಡು ಪ್ರಕಾರವಾಗಿದೆ. ಯಾವುದು ಪರ ಇದೆಯೋ ಅದಕ್ಕೆ ಎರಡು ಭೇದ ಇದೆ. ಒಂದು ಚೇತನ ಮತ್ತು ಇನ್ನೊಂದು ಅಚೇತನ. ಚೇತನ ವಸ್ತುಗಳು ಕೂಡ ನನ್ನವುಗಳಲ್ಲ, ಅಚೇತನ ವಸ್ತುಗಳು ಕೂಡ ನನ್ನವುಗಳಲ್ಲ. ಅಚೇತನ ವಸ್ತು ಕಣ್ಣಿಗೆ ಕಾಣುವಂಥದ್ದು, ಅದು ಪುದ್ಗಲ. ಧರ್ಮದ್ರವ್ಯ, ಅಧರ್ಮ ದ್ರವ್ಯ, ಆಕಾಶ ದ್ರವ್ಯ, ಕಾಲದ್ರವ್ಯ, ಈ ದ್ರವ್ಯಗಳೆಲ್ಲವೂ ಕೂಡ ಅಚೇತನ. ಈ ಅಚೇತನ ದ್ರವ್ಯಗಳು ಇವು ನನ್ನವುಗಳಲ್ಲ, ನಾನು ಅದು ಅಲ್ಲ. ನಾನು ವಸ್ತು ಅಲ್ಲ, ನಾನು ಪರವಸ್ತು ಅಲ್ಲ, ಪರವಸ್ತು ನನ್ನದಲ್ಲ. ನಾನು ಆತ್ಮ, ಚೇತನ ಆತ್ಮ. ಈ ನಶ್ವರ ಶರೀರದಲ್ಲಿ ಎದ್ದುಕೊಂಡು ಅನಾದಿ ಕಾಲದಿಂದ ಬರ್ತಾ ಇದ್ದೇನೆ. ನಾನು ಶಾಶ್ವತ ಆತ್ಮ. ಇಂಥ ಆತ್ಮತತ್ವದ ಮೇಲೆ ಶ್ರದ್ಧೆಯನ್ನು ಇಡುವುದು, ಇದು ಸಮ್ಯಕ್ತ್ವದ ಮೂಲ. ಆತ್ಮನ ಮೇಲೆ ಶ್ರದ್ಧೆಯನ್ನಿಡುವುದು ಸಮ್ಯಕ್ತ್ವಕ್ಕೆ ಮೂಲ. ಆತ್ಮನ ಶ್ರದ್ಧೆ ತಪ್ಪಿ ಹೋಯಿತು ಮತ್ತು ಬಹಿರಂಗದಲ್ಲಿ ದೇವ ಶಾಸ್ತ್ರ ಗುರುಗಳನ್ನು ಮಾತ್ರ ಶ್ರದ್ಧೆಯನ್ನು ಮಾಡ್ತೀವಿ ಅಂತಂದರೆ ಅಲ್ಲಿ ಸಮ್ಯಕ್ ದರ್ಶನ ಹುಟ್ಟುವುದಿಲ್ಲ. ಹುಟ್ಟಿತು ಇಲ್ಲ. ಬಾಹ್ಯ ದೇವ ಶಾಸ್ತ್ರ ಗುರುಗಳ ಶ್ರದ್ಧೆಯನ್ನಾದರೂ ನಾವೇ ಯಾಕೆ ಮಾಡ್ತೇವೆ ಅಂತಂದರೆ ನಮ್ಮ ಆತ್ಮನ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕಾಗಿ. ಬಾಹ್ಯದಲ್ಲಿ ಭಗವಂತರಿದ್ದಾರೆ, ಭಗವಂತರಂತಹ ಆತ್ಮ ನಾನಿದ್ದೇನೆ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಪರಮಾತ್ಮನ ಶ್ರದ್ಧೆ ಬೇಕು. ಪರಮಾತ್ಮನ ಶ್ರದ್ಧೆ ಮಾಡುತ್ತಾ, ಪರಮಾತ್ಮನ ಗುಣಗಳ ಚಿಂತನೆಯನ್ನು ಮಾಡುತ್ತಾ ಮಾಡುತ್ತಾ ನಾನು ನನ್ನ ಆತ್ಮಸ್ವರೂಪವನ್ನು ಗುರುತಿಸಬಲ್ಲೆ ಅನ್ನುವಂಥದ್ದು ನನಗೆ ಅರಿವಾಗಬೇಕು. ಆ ಅರಿವಿಗಾಗಿ, ಆ ತಿಳುವಳಿಕೆಗಾಗಿ, ಆ ಜ್ಞಾನಕ್ಕಾಗಿ ನಾನು ಬಾಹ್ಯದಲ್ಲಿ ಭಗವಂತನನ್ನು ಶ್ರದ್ಧಿಸಿದ್ದೇನೆ, ಬಾಹ್ಯದಲ್ಲಿ ಗುರುಗಳನ್ನು ಶ್ರದ್ಧಿಸಿದ್ದೇನೆ, ಬಾಹ್ಯದಲ್ಲಿ ಶಾಸ್ತ್ರವನ್ನು ಶ್ರದ್ಧಿಸಿದ್ದೇನೆ. ಶಾಸ್ತ್ರದ ಮೂಲಕ ನಾನು ನನ್ನನ್ನು ಗುರುತಿಸಿಕೊಳ್ಳಬೇಕು, ಗುರುವಿನ ಮೂಲಕ ನಾನು ನನ್ನನ್ನು ಗುರುತಿಸಿಕೊಳ್ಳಬೇಕು, ಭಗವಂತನ ಮೂಲಕ ನಾನು ನನ್ನನ್ನೇ ಗುರುತಿಸಿಕೊಳ್ಳಬೇಕು. ಬಾಹ್ಯ ದೇವ ಶಾಸ್ತ್ರ ಗುರುಗಳು ಈ ಮೂರು ನನಗಾಗಿವೆ, ನನ್ನನ್ನು ಗುರುತಿಸಿಕೊಳ್ಳುವುದಕ್ಕಾಗಿವೆ ಅನ್ನುವಂತಹ ವಿಷಯ ಗೊತ್ತಾದಾಗ ಆತ್ಮಶ್ರದ್ಧೆ ಯಾವಾಗ ಆಗುತ್ತದೆಯೋ ಆವಾಗ ಮನುಷ್ಯನಿಗೆ ಸಮ್ಯಕ್ತ್ವದ ಉತ್ಪತ್ತಿ ಆಗುತ್ತೆ. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ತತ್ವಾರ್ಥ, ತತ್ವಗಳು ಏಳು, ಅದರೊಳಗೆ ಜೀವತತ್ವ ಮೊದಲನೆಯದು. ಆ ಜೀವತತ್ವವೇ ನಾನು, ಅದೇ ಆತ್ಮತತ್ವ. ಈ ನಶ್ವರ ಶರೀರದಲ್ಲಿ ಇರುವಂತಹ ನಾನು ಜೀವತತ್ವ ಇದ್ದೇನೆ. ಈ ಜೀವತತ್ವ ನಾನಿದ್ದೇನೆ ಅನ್ನತಕ್ಕಂಥದ್ದು ಗೊತ್ತಾದಾಗ ಅದರ ಮೇಲೆ ನಾನು ನನ್ನ ಶ್ರದ್ಧೆಯನ್ನು ಮಾಡಬಹುದು. ನನ್ನ ಆತ್ಮಸ್ವರೂಪದಲ್ಲಿ ಬಂದಿರತಕ್ಕಂತಹ ವೈಭಾವಿಕ ಪರಿಣತಿಯನ್ನು, ವಿಕಾರಿ ಭಾವವನ್ನು, ದೋಷದ ಪರಿಣತಿಯನ್ನು ತೆಗೆದುಹಾಕಿ ನಾನು ನನ್ನನ್ನು ಗುರುತಿಸಿಕೊಳ್ಳಬಹುದು ಅನ್ನುವಂಥ ವಿಚಾರ ಆ ಸೂತ್ರ ಹೇಳಿಕೊಡ್ತಾ ಇದೆ. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ತತ್ವಾರ್ಥದ ಶ್ರದ್ಧೆಯನ್ನು ಮಾಡುವುದಕ್ಕೆ ಸಮ್ಯಕ್ತ್ವ ಎನ್ನುತ್ತಾರೆ. ಏಳು ತತ್ವಗಳ ಶ್ರದ್ಧೆಯನ್ನು ಮಾಡಬೇಕು. ಏಳು ತತ್ವಗಳ ಸ್ವರೂಪ ಹೇಗಿದೆಯೋ ಅದೇ ರೂಪದಲ್ಲಿ ಅದೇ ಥರ ಶ್ರದ್ಧೆಯನ್ನು ಮಾಡಿ ಯಥಾರ್ಥವಾದ ಆ ತತ್ವಾರ್ಥದ ಮಾರ್ಗದ ಮೇಲೆ, ತಾತ್ವಿಕ ಮಾರ್ಗದ ಮೇಲೆ ನಾವು ನಡೆಯುವ ಪ್ರಯತ್ನವನ್ನು ಮಾಡಬೇಕು. ಮಾಡಿಯೇ ನೋಂಪಿ ಬೆಳಗಬೇಕು. ಬೆಳಗೋದ ನಾವು ನಮ್ಮನ್ನು ನೋಡುವುದಕ್ಕಾಗಿ, ನಮ್ಮನ್ನು ತಿಳಿಯುವುದಕ್ಕಾಗಿ, ನಮ್ಮ ದೋಷಗಳ ಪರಿಹಾರಕ್ಕಾಗಿ ಸೋಮವಾರ ಸಂತೆಯಲ್ಲಿ ಹೋಗಿ ಒಂದು ದರ್ಪಣವನ್ನು ತೆಗೆದುಕೊಂಡು ಬಂದು ಮಣಿಯಲ್ಲಿ ತಂದು ಗೋಡೆಯ ಮೇಲೆ ಹಚ್ಚಿ, ಎತ್ತರಕ್ಕೆ ಹಚ್ಚಿ, ಉಚ್ಚ ಸ್ಥಾನದಲ್ಲಿ ಅದನ್ನು ಇಟ್ಟು ಹೋಗಿಬಿಡ್ತೇವೆ. ನಾವು ಮನುಷ್ಯ, ದರ್ಪಣ ಪುದ್ಗಲ ವಸ್ತು, ಅದು ಪರದ್ರವ್ಯ, ನಾವು ಸ್ವದ್ರವ್ಯ. ಈ ಸ್ವದ್ರವ್ಯಕ್ಕಾಗಿ आ पर द्रव्य या के बेकाई तू, आ दर्पण वन तरुवंत उद्देश्य ಏನು, ಯಾರಿಗಾಗಿ ತಂದದ್ದಾಯ್ತು? ಪರವಸ್ತುವನ್ನ ಮೇಲಿಡ್ಲಿಕ್ಕೆ ತಂದ್ರೇನು, ಮೇಲೆ ಇಡುವ ಉದ್ದೇಶದಿಂದ ತಂದ್ರೇನು, ಆ ಪರವಸ್ತುವನ್ನ ಪರವಸ್ತುವಿಗಾಗಿ ಅದಕ್ಕಾಗಿನೇ ತಂದ್ರೇನು? ಮನೆಯಲ್ಲಿ ಒಂದು ದರ್ಪವನ್ನು ಹಚ್ಚಿಟ್ರೆ ಭಾಳ ಒಳ್ಳೆಯದು ಅಂತ ಹೇಳಿಬಿಟ್ಟು ಮನೆಯ ಸುಂದರತೆಗಾಗಿ ದರ್ಪಣವನ್ನು ತಂದಿದೆಯೇನು? ದರ್ಪಣವಿಲ್ಲದಂತಹ ಮನೆಗಳಿಲ್ಲ. ಮನೆ ಇದೆ ಅಂದ ಮೇಲೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ದರ್ಪಣ ಒಂದ್ಯಾಕ್ರಿ ಹೆಚ್ಚ? ಮನೆ ಇದೆ ಅಂದ ಮೇಲೆ ಅವಶ್ಯವಾಗಿ ಒಂದು ದರ್ಪಣವನ್ನು ತಂದು ನಾವು ಇಟ್ಟೇ ಇಟ್ಟಿರ್ತೇವೆ. ದರ್ಪಣ ಯಾಕೆ ತಂದಿದ್ದೇವೆ ಅದೆಲ್ಲ ಗೊತ್ತು, ಆದರೆ ದೇವಶಾಸ್ತ್ರ ಗುರುಗಳ ಪೂಜೆಯನ್ನು ನಾವು ಯಾಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಈ ವರ್ಷದ ಚಾತುರ್ಮಾಸದಲ್ಲಿ ಎರಡು ದರ್ಪಣ ಖರೀದಿ ಮಾಡಿಕೊಂಡು ಊರೊಳಗೆ ಇಟ್ಟುಕೊಂಡು ಅದರ ಲಾಭವನ್ನು ಪಡೆಯಬೇಕು ಅಂತ ಇಚ್ಛೆಯನ್ನು ಮಾಡಿಕೊಂಡು ಯಾವ ಲಾಭವನ್ನು ಪಡಿತಾ ಇದ್ದೀರಾ? ಊರು ಚಂದ ಕಾಣಲಿ ಅಂತಂದ್ರು, ಊರೊಳಗೆ ಇವೆರಡು ಬೇಕಂತ ತಂದ್ರು, ಯಾವುದಕ್ಕಾಗಿ ತಂದ್ರಿ? ಜ್ಞಾನ ಪಡೆಯುವ ಸಲುವಾಗಿ. ಜ್ಞಾನ ಪಡೆಯುವವರು ಯಾರವರು? ಚೇತನ ತತ್ವಕ್ಕೆ ಜ್ಞಾನ ಬೇಕಾಯಿತು. ಆತ್ಮ ಒಂದು ಚೇತನ ವಸ್ತು, ಆ ಚೇತನ ವಸ್ತುವಿಗೆ ಚಿಂತೆಯಾಯಿತು. ನಾನು ಇದ್ದೇನೆ, ನಾನು ನನ್ನ ಮನೆಯಲ್ಲಿದ್ದೇನೆ, ನನ್ನ ಊರಿನಲ್ಲಿದ್ದೇನೆ, ಆದರೆ ನನಗೆ ನನ್ನಲ್ಲಿ ಕಾಲೂರಲಿಕ್ಕೆ ಕಾಲು ಊರಲಿಕ್ಕೆ ನನ್ನ ಮುಂದೆ ನನ್ನ ಕಾಲುಗಳು ಊರ್ತಾ ಇವೆಯೋ ಅಥವಾ ಇಲ್ಲ ನೋಡುವುದಕ್ಕೆ ನನ್ನ ಮುಂದೆ ಒಂದು ಎರಡು ಆದರ್ಶ ದರ್ಪಣಗಳನ್ನು ತಂದಿಟ್ಟಿದ್ದೇನೆ. ಒಮ್ಮೆ ಅದರಲ್ಲಿ ನೋಡೋದು, ಒಮ್ಮೆ ಇದರಲ್ಲಿ ನೋಡೋದು, ಯಾವುದರಲ್ಲಿ ನೋಡಿದರೆ ಏನು? ಅದರಲ್ಲಿ ನನ್ನ ಮುಖ, ನನ್ನ ತತ್ವ ನನಗೆ ಕಂಡು ಬಂದರೆ ಸಾಕು, ಅದರಲ್ಲಿ ನಾನಿದ್ದೇನೆ ಅನ್ನತಕ್ಕಂಥದ್ದು, ನಾನು ಏನಿದ್ದೇನೆ ಅನ್ನತಕ್ಕಂಥದ್ದು ಗೊತ್ತಾದರೆ ಸಾಕು, ಅದರಲ್ಲಿ ನೋಡಿದ ತಕ್ಷಣ ಪರ ಏನು ಅನ್ನೋದು ಗೊತ್ತಾದರೆ ಸಾಕು, ಪರ ಏನು ಅನ್ನೋದು ಗೊತ್ತಾದರೆ ಸಾಕು. ಪರ ಗೊತ್ತಾಯಿತು ಅಂತಂದರೆ ಸ್ವ ಉಳಿಯಿತು, ಪರ ಗೊತ್ತಾಯಿತು ಅಂತಂದರೆ ನಾನು ಬೇರೆ ಪರ ಬೇರೆ ಅನ್ನತಕ್ಕಂತಹ ಭೇದ ವಿಜ್ಞಾನ ನನ್ನ ಬದುಕಿನಲ್ಲಿ ಉಂಟಾಯಿತು. ಈ ಭೇದ ವಿಜ್ಞಾನದ ಮೂಲಕ ನಾನು ಸಮ್ಯತ್ವವನ್ನು ಸಾಧಿಸಿಕೊಳ್ಳಬಲ್ಲೆ ಸಮ್ಯತ್ವವೇ ನನ್ನ ಪ್ರಾಣ, ಸಮ್ಯತ್ವವೇ ನನ್ನ ನಿಜವಾದ ಸಂಪತ್ತು, ಸಮ್ಯತ್ವವಿಲ್ಲದಂತಹ ನನ್ನ ಬದುಕು ಅದು ನನ್ನ ಬದುಕಲ್ಲ, ಅದು ನನ್ನ ಬದುಕಲ್ಲ. ನಾನು ಜೀವನವೆಲ್ಲ ಜೀವಿಸಿ ಅದರಲ್ಲಿ ಆಗಿ ಹೋದರೂ ಮುದುಕು ನನ್ನ ಬದುಕು ವ್ಯರ್ಥವೇ ವ್ಯರ್ಥ. ಒಂದು ಸಮ್ಯತ್ವದಿಂದ ನನ್ನ ಬದುಕು ಸಾರ್ಥಕವಾಗಬಹುದು. ಒಂದು ಸಮ್ಯಕ್ತ್ವದಿಂದ ಸಾರ್ಥಕವಾಗಬಹುದು. ಆದರೆ ಆ ಸಮ್ಯಕ್ತ್ವವಾದರೂ ಉತ್ಪನ್ನವಾಗಬೇಕು ಅಂತಂದರೆ ನಾನು ನನ್ನ 25 ಮಲದೋಷಿಗಳನ್ನು, ನನ್ನ ಚೇತನ ತತ್ವದ ಮೇಲೆ ಅಂಟಿಕೊಂಡಿರತಕ್ಕಂತಹ, ನನ್ನ ಚೇತನ ತತ್ವದ ಮೇಲೆ ಉತ್ಪನ್ನವಾಗಿರತಕ್ಕಂತಹ 25 ಮಲದೋಷಿಗಳು, ಇವು ನನಗೆ ಗೊತ್ತಾಗಬೇಕು ಅಂತಂದರೆ ನನ್ನ ಮುಂದೆ ಒಂದು ದರ್ಪಣ ಬೇಕು. ನನ್ನ ಮುಂದೆ ಒಂದು ದರ್ಪಣ ಬೇಕು. ಎಂಥ ದರ್ಪಣ? ಗುರುವಿನ ದರ್ಪಣ. ಒಂದು ಆದರ್ಶ ಗುರು ಬೇಕು ನನ್ನ ಬದುಕಿಗೆ, ಒಂದು ಆದರ್ಶ ದೇವರು ಬೇಕು, ಮತ್ತು ಒಂದು ಆದರ್ಶ ಶಾಸ್ತ್ರ ಬೇಕು. ಈ ಮೂರು ಆದರ್ಶಗಳು ನನ್ನ ಮುಂದೆ ಇದ್ದರೆ ಸಾಕು ನನ್ನ ಜೀವನ ಆದರ್ಶ. ಆದರ್ಶದಿಂದ ನನ್ನ ಜೀವನ ಆದರ್ಶ. ಸಂಸ್ಕೃತ ಭಾಷೆಯಲ್ಲಿ ಆದರ್ಶ ಅಂದರೆ ದರ್ಪಣ, ದರ್ಪಣ ಅಂದರೆ ಆದರ್ಶ. ದರ್ಪಣಕ್ಕೆ ಆದರ್ಶ ಅನ್ನುವಂತಹ ಶಬ್ದ ಇದೆ. ನಾನು ಆದರ್ಶವಾಗಬೇಕು ಅಂತಂದರೆ ಆದರ್ಶ ಬೇಡೇನು? ಆದರ್ಶ ನನ್ನ ಬದುಕಿನಲ್ಲಿ ಒಂದಾದರೂ ಬೇಕು, ಒಂದಲ್ಲ ಮೂರು ಬೇಕು. ನನ್ನ ಬಳಿಯಲ್ಲಿ ದೇವರು ಇಲ್ಲ ಅನ್ನುವಾಗ ಗುರು ಸಿಕ್ಕಿರಬೇಕು, ಗುರು ಇಲ್ಲ ಅನ್ನುವಾಗ ದೇವರು ಸಿಕ್ಕಿರಬೇಕು, ದೇವರು ಗುರು ಎರಡೂ ಇಲ್ಲ ಅನ್ನುವಾಗ ಶಾಸ್ತ್ರ ಸಿಕ್ಕಿರಬೇಕು. ಈ ಮೂರು ಆದರ್ಶಗಳಲ್ಲಿ, ಮೂರು ದರ್ಪಣಗಳಲ್ಲಿ ಒಂದು ದರ್ಪಣ ನನಗೆ ಸಿಕ್ಕಿರಬೇಕು, ಯಾವಾಗಲೂ ನನ್ನ ಮುಂದೆ ಇರಬೇಕು. ಆವಾಗ ನನ್ನ ಮುಖವನ್ನು ಆ ದರ್ಪಣದಲ್ಲಿ ನೋಡಿಕೊಳ್ಳುವಾಗ ನನ್ನ 25 ಮಲದೋಷಗಳು ನನ್ನ ಕಣ್ಣಿಗೆ ಕಾಣಬೇಕು. ಗೋಡೆಯ ಮೇಲೆ ಹಚ್ಚಿರತಕ್ಕಂತಹ ದರ್ಪಣದಲ್ಲಿ ನಾವು ಮುಖವನ್ನು ನೋಡುವಾಗ ನಮ್ಮ ಮುಖದ ಮೇಲೆ ಇದ್ದಿರತಕ್ಕಂತಹ ಕಲ್ಮಶ ನಮ್ಮ ಕಣ್ಣಿಗೆ ಕಾಣಬೇಕು ಅಂತಂದರೆ ದರ್ಪಣ ನಮ್ಮ ಹತ್ತಿರ ಬರಬೇಕು, ಅಥವಾ ನಾವೇ ದರ್ಪಣ ಹತ್ತಿರ ಹೋಗಬೇಕು? ನಾವೇ ದರ್ಪಣದ ಹತ್ತಿರ ಹೋಗಬೇಕು. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ ಯೋಗ ಸಂಯೋಗದಿಂದ, ಅತಿ ದೊಡ್ಡ ಪುಣ್ಯದ ಉದಯದಿಂದ, ಭಾಗ್ಯೋದಯದ ಬಾಗಿಲು ತೆರೆದಾಗ ನಾವು ದರ್ಪಣದ ಕಡೆಗೆ ಹೋಗಲ್ಲ, ದರ್ಪಣವೇ ನಮ್ಮ ಹತ್ತಿರ ಬಂದುಬಿಡುತ್ತೆ. ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ ನಾವು ಸೋಮವಾರ ಸಂತೆಗೆ ಹೋಗಲ್ಲ, ಸಂತೆ ಸಾಮಾನುಗಳನ್ನು ಹೊದ್ದುಕೊಂಡು ಕೆಲವೊಬ್ಬರು ಅದು ಬೇಕೇನೋ ಇದು ಬೇಕೇನೋ ಅಂತ ಬಾಗಿಲು ಮುಂದೆ ಬಂದುಬಿಡ್ತಾರೆ. ಹಾಗಾಗ್ತದಿಲ್ಲ, ಹಾಗೇ ಆಗಿದೆ ಈ ವರ್ಷ. ದರ್ಪಣ ಮನೆಗೆ ಬಂತು, ದರ್ಪಣ ಎಲ್ಲಿಯೋ ಹೋಗ್ತಾ ಹೋಗ್ತಾ ಮನೆಗಡೆಗೆ ಬಂತು. ಮನೆಗಡೆಗೆ ಬಂದಾಗ ಬಂದಿದೆ ಬರಲಿ ಇಲ್ಲೇ ಇರಲಿ ಅಂತ ಹೇಳಿ ಅಂದ್ರಿ. ದರ್ಪಣ ಸಲುವಾಗಿ ಪ್ರಯತ್ನ ಮಾಡಿದ್ರಿ, ಆದರೆ ಆ ಪ್ರಯತ್ನದಲ್ಲಿ ಯಾರು ಭಾಗ್ಯ ಇತ್ತೋ ಆ ಭಾಗ್ಯ ಮೀರಿ ಹೋಗಿ ಅದು ಯಾರಿಗೂ ಸಿಕ್ಕಿಬಿಡ್ತು. ದರ್ಪಣವನ್ನು ಯಾರಿಗೂ ಮಾರಬೇಕಾಗಿತ್ತು, ಯಾವ ಗಲ್ಯಾಗ ಹೋಗಿ ದರ್ಪಣ ಮಾರೋದಿತ್ತು ಆ ಗಲ್ಯಾಗ ಯಾರೂ ದರ್ಪಣ ತಗೊಳ್ಳಲಿಲ್ಲ. ಮಾರುವವನು ಮತ್ತೊಂದು ಕಡೆಗೆ ಹೋದ, ಮತ್ತೊಂದು ಕಡೆಗೆ ಹೋದಾಗ ದರ್ಪಣವನ್ನು ಹೆಚ್ಚು ಬೆಲೆ ಕೊಟ್ಟು ದರ್ಪಣವನ್ನು ಖರೀದಿ ಮಾಡಿಕೊಂಡ್ರು. ಖರೀದಿ ಮಾಡಿಕೊಳ್ಳೋನು ಒಳ್ಳೆಯ ಆಯಿತು, ಮಾಡಿಕೊಳ್ಳುವವರಿಗೂ ಕೂಡ ಒಳ್ಳೆಯದಾಯಿತು. ಸಮ್ಯಕ್ ದರ್ಶನ ಬದುಕಿನಲ್ಲಿ ಅತಿ ಮಹತ್ವಪೂರ್ಣವಾದ ವಿಷಯ. ಸಮ್ಯಕ್ತ್ವ ಅಂದರೆ ಇದು ಪರತತ್ವ ಅಲ್ಲ, ಇದು ನಿಜ ತತ್ವ, ಸ್ವಂತದ ತತ್ವ, ಆತ್ಮತತ್ವ ಚೇತನ ತತ್ವ. ಈ ಚೇತನ ತತ್ವ ಸಮ್ಯಕ್ತ್ವ ಇದೇ ನಮ್ಮ ಸಂಪತ್ತಿ, ಇದೇ ನಮ್ಮ ಪ್ರಾಣ. ಸಮ್ಯಕ್ತ್ವ ನಮ್ಮ ಪ್ರಾಣ ಅಂದ ಮೇಲೆ ಈ ಪ್ರಾಣವನ್ನು ನಾವು ಬಿಡಬೇಕೇನು? ನಾವು ಈ ಪ್ರಾಣಗಳನ್ನು ಕಡೆಗಾಣಿಸಬೇಕೇನು? ಈ ಪ್ರಾಣಕ್ಕೆ ನಾವು ಉಪೇಕ್ಷೆ ಮಾಡಬೇಕೇನು? ನಾವೇ ನಮ್ಮ ತತ್ವಕ್ಕೆ ಉಪೇಕ್ಷೆ ಮಾಡಿದಾಗ ಹಾನಿ ಯಾರಿಗೆ? ದರ್ಪಣಕ್ಕೂ ಅಥವಾ ನಮಗೆ? ದರ್ಪಣಕ್ಕೆ ಏನು ಹಾನಿ ಇಲ್ಲ. ದರ್ಪಣದಲ್ಲಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಅದರಲ್ಲಿ ಸ್ವಂತದ ಸಂಪತ್ತಿ ಇದೆ. ಅದರಲ್ಲಿರುವಂತಹ ಸ್ವಚ್ಛತೆ ಅದೇ ಸಮ್ಯಕ್ತ್ವದ ಮಲದೋಷಗಳಿಂದ ರಹಿತವಾದ ಆದರ್ಶತನ. ದರ್ಪಣ ಸ್ವಚ್ಛವಾಗಿದೆ. ಆ ಸ್ವಚ್ಛವಾದ ದರ್ಪಣದ ಮುಂದೆ ನಾವು ಹೋಗಿದಾಗ ನಮ್ಮ ಆತ್ಮನಲ್ಲಿಯೂ ಕೂಡ 25 ಮಲದೋಷಗಳಿಂದ ರಹಿತವಾದ ಸಮ್ಯಕ್ತ್ವ ಬೇಕು ಅನ್ನುವಂತಹ ವಿಚಾರ ಬಂದಾಗ 25 ಮಲದೋಷಗಳನ್ನು ಅದರಲ್ಲಿ ನೋಡಿಕೊಂಡು ಅಳಕಿಸಿಕೊಳ್ತಾನೆ, ದೂರ ಮಾಡಿಕೊಳ್ತಾನೆ. ಶಂಕ ಇದು ಕೂಡ ಒಂದು ದೋಷ, ಕಾಂಕ್ಷ ಇದೂ ಸಹ ಒಂದು ದೋಷ, ವಿಚಿಕಿತ್ಸಾ ಇದೂ ಕೂಡ ಒಂದು ದೋಷ, ಮೂಢದೃಷ್ಟಿ ಇದೂ ಒಂದು ಕೂಡ ದೋಷ, ಮೂಢತೆ ಅಜ್ಞಾನತನ ಇದೂ ದೋಷ, ಮೂಢನಂಬಿಕೆ ಅಂಧಶ್ರದ್ಧೆ ಇದೇ ಮೂಢದೋಷ, ಅನುಪಗೋಹನ ನಾನು ನನ್ನಲ್ಲಿಲ್ಲ, ನಾನು ನನ್ನನ್ನು ನನ್ನಲ್ಲಿ ಸ್ಥಿರಗೊಳಿಸ್ತಾ ಇಲ್ಲ, ನಾನು ಪರರನ್ನೂ ಕೂಡ ಸ್ಥಿರಗೊಳಿಸಲಿಕ್ಕೆ ನಿಮಿತ್ತ ಆಗ್ತಾ ಇಲ್ಲ, ಪರರಿಗೆ ಧರ್ಮ ಸಿಗಲಿ ಅನ್ನುತ್ತಾ ಇಲ್ಲ, ನನಗೆ ಧರ್ಮ ಸಿಗಲಿ ಅನ್ನುವಂತಹ ವಿಚಾರನೂ ನನಗೆ ಇಲ್ಲ, ಯಾಕೆಂದರೆ ನಾನೂ ಗೊತ್ತಿಲ್ಲ ಪರರೂ ಗೊತ್ತಿಲ್ಲ. ಪರರ ನಿಜವಾದ ಸಂಪತ್ತು ಯಾವುದು ಅದೂ ನನಗೆ ಗೊತ್ತಿಲ್ಲ, ನನ್ನ ನಿಜವಾದ ಸಂಪತ್ತು ಯಾವುದು ಅದೂ ಕೂಡ ನನಗೆ ಗೊತ್ತಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಜ್ಞಾನ ವಶದಿಂದ ನಾನು ನನ್ನ ಆತ್ಮನಲ್ಲಿ, ನನ್ನ ಆತ್ಮನ ಮುಖದ ಮೇಲೆ 25 ದೋಷಗಳ ಕಲ್ಮಶವನ್ನು ಬಳಿದುಕೊಂಡು ತಿರುಗ್ತಾ ಇದ್ದೇನೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ತಿರುಗ್ತಾ ಬಂದಿದ್ದೇನೆ. ಈ 25 ಕಲ್ಮಶಗಳನ್ನು ದೂರ ಮಾಡಿಕೊಳ್ಳುವುದಕ್ಕಾಗಿ ನನಗೆ ಭಗವಂತರ ಉಪದೇಶ, ಅದು ಶಾಸ್ತ್ರ, ಅದು ದರ್ಪಣ, ಅದು ನನಗೆ ಅಗತ್ಯವಾಯಿತು. ಒಂದು ಗುರು ಅಗತ್ಯವಾಯಿತು, ಒಂದು ದೇವರು ಅದು ಕೂಡ ಅಗತ್ಯವಾಯಿತು. ನನಗೆ ಬೇಕು ಅನ್ನತಕ್ಕಂತಹ ಆಸೆ ನನ್ನಲ್ಲಿ ಹುಟ್ಟಿತು, ಇದೇ ನನ್ನ ಭಾಗ್ಯ. ಅದು ಹುಟ್ಟುತ್ತಿರಲಿಲ್ಲ ಅಂತಂದರೆ ನಾನ್ಯಾರು, ನನ್ನ ನಿಜವಾದ ಸಂಪತ್ತಿ ಯಾವುದು ಮತ್ತು ನನ್ನ ಸುಳ್ಳು ಸಂಪತ್ತಿ ಯಾವುದು ಅನ್ನುವಂತಹ ವ್ಯತ್ಯಾಸ ನನಗೆ ಗೊತ್ತಾಗ್ತಿರಲಿಲ್ಲ. ಇವತ್ತು ಅದು ನನಗೆ ಗೊತ್ತಾಗಿದೆ, ಇವತ್ತು ಅದು ನನಗೆ ಕಂಡುಬಂದಿದೆ. ಅದಕ್ಕಾಗಿ ನಾನು ದೇವಶಾಸ್ತ್ರ ಗುರುಗಳ ದರ್ಪಣದ ಮುಂದೆ ನಿಂತು, ಅಂದರೆ ಅವರನ್ನು ನೋಡಿಕೊಂಡು ನಾನು ನನ್ನ ದೋಷಗಳನ್ನು ತಿದ್ದುಕೊಳ್ತಾ ಇದ್ದೇನೆ, ನನ್ನ ದೋಷಗಳನ್ನು ನಾನು ಅಳಕಿಸಿಕೊಳ್ತಾ ಇದ್ದೇನೆ. ಭಗವಂತರ ವಾಣಿಯೇ ಶಾಸ್ತ್ರ. ಆ ಶಾಸ್ತ್ರವನ್ನು ಓದಿ ನಾನು ನನ್ನದು 25 ಮಲದೋಷಗಳನ್ನು ದೂರು ಮಾಡಿಕೊಳ್ತಾ ಇದ್ದೇನೆ. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ತತ್ವಾರ್ಥದ ಶ್ರದ್ಧೆಯನ್ನು ಮಾಡುವುದು ಸಮ್ಯಕ್ತ್ವ. ನಾವು ನಮ್ಮನ್ನು ಶ್ರದ್ಧಿಸಬೇಕು. ನಮ್ಮ ಶ್ರದ್ಧೆಗಾಗಿ ದೇವಶಾಸ್ತ್ರ ಗುರು ಇದ್ದಾರೆ, ಅವರನ್ನೂ ಶ್ರದ್ಧಿಸಬೇಕು. ಆತ್ಮತತ್ವದ ಶ್ರದ್ಧೆ ಬೇಕೇ ಬೇಕು, ಇದು ತತ್ವಾರ್ಥದ ಶ್ರದ್ಧೆ. ಆದರೆ ದೇವಶಾಸ್ತ್ರ ಗುರುಗಳು ಯಾಕೆ ಬೇಕು ಅಂತಂದರೆ ಈ ತತ್ವಾರ್ಥವನ್ನು ಹೇಳುವಂತಹವರೇ ಅವರು. ಅದಕ್ಕಾಗಿ ಅವರು ಬೇಕು. ಈ ತತ್ವಗಳನ್ನು ತಿಳಿಸುವಂಥವರೇ, ತತ್ವಗಳನ್ನು ಸರಿಯಾಗಿ ಬೋಧಿಸಿ ಮಾರ್ಗದ ಮೇಲೆ ಹಚ್ಚುವಂಥವರೇ ಅವರು. ಆದ್ದರಿಂದ ನನ್ನ ಬದುಕಿನಲ್ಲಿ ದೇವ, ಶಾಸ್ತ್ರ, ಗುರು ಈ ಮೂರು ದರ್ಪಣಗಳು ಬೇಕೇ ಬೇಕು. ಯಾರ ಮನೆಯಲ್ಲಿ ಒಂದು ದರ್ಪಣ ಇದೆ ಅವರಿಗೆ ಮೋಕ್ಷ ಇಲ್ಲ. ಮೂರು ಬೇಕು. ಯಾರ ಮನೆಯಲ್ಲಿ ಒಂದು ದರ್ಪಣ ಇದೆ ಅವರಿಗೆ ಮೋಕ್ಷ ಇಲ್ಲ. ಯಾರ ಮನೆಯಲ್ಲಿ ಎರಡು ದರ್ಪಣ ಇದೆ ಅವರಿಗೂ ಮೋಕ್ಷ ಇಲ್ಲ. ಯಾರ ಮನೆಯಲ್ಲಿ ಮೂರು ದರ್ಪಣ ಇದೆ ಅವರಿಗೆ ಮೋಕ್ಷ ಇದೆ. ಆ ಮನೆಯಲ್ಲಿ ಧರ್ಮ ಇದೆ, ಆ ಮನೆಯಲ್ಲಿ ತೀರ್ಥ ಇದೆ, ಆ ಮನೆಯಲ್ಲಿ ಶಾಂತಿ ಇದೆ, ಸುಖ ಇದೆ, ನಿಜವಾದ ಸಂಯಮ ಇದೆ. ಒಂದು ದರ್ಪಣದಲ್ಲಿ ನೋಡಿ ನಾವು 25 ಮಲದೋಷಗಳಿಂದ ರಹಿತವಾದ ಸಮ್ಯಕ್ತವನ್ನು ಪಾಲಿಸಬೇಕು. ಇನ್ನೊಂದು ದರ್ಪಣದಲ್ಲಿ ನಮ್ಮ ಮುಖವನ್ನು ನಾವು ಕಂಡು ನಮ್ಮ ಆತ್ಮನನ್ನು ಅದರಲ್ಲಿ ನೋಡಿ ಅನಾದಿ ಕಾಲದಿಂದ ಆತ್ಮನ ಜೊತೆಯಲ್ಲಿ ವೈಭವ ಪರಿಣತಿಯ ಮೂಲಕ ನಡೆದುಕೊಂಡು ಬಂದಿರತಕ್ಕಂತಹ ಅಜ್ಞಾನವನ್ನು ಅಳಕಿಸಿಕೊಳ್ಳಬೇಕು. ಅಜ್ಞಾನವೂ ಕೂಡ ದೋಷ. ಇನ್ನೊಂದು ದರ್ಪಣವನ್ನು ನೋಡಿ ಆ ದರ್ಪಣದಲ್ಲಿ 12 ಪ್ರಕಾರದ ಅವಿರತಿ ದೋಷಗಳನ್ನು ಅಳಕಿಸಿಕೊಂಡು ವೃತ್ತಿಯಾಗಬೇಕು, ಸಂಯಮಿಯಾಗಬೇಕು, ಚಾರಿತ್ರವಂತನಾಗಬೇಕು. ಯಾವ ದರ್ಪಣವನ್ನು ನೋಡಬೇಕು? ನಮ್ಮ ಬದುಕಿನಲ್ಲಿ ಚಾರಿತ್ರ ಬರಬೇಕು ಅಂತಂದರೆ ಯಾವ ದರ್ಪಣವನ್ನು ನೋಡಬೇಕು? ಮೊದಲನೆಯದೋ, ಎರಡನೆಯದೋ, ಅಥವಾ ಮೂರನೆಯದೋ? ಮೂರನೆಯ ದರ್ಪಣದಲ್ಲಿ ನಾವು ಚಾರಿತ್ರವನ್ನು ಕಾಣಬೇಕು, ಚಾರಿತ್ರದ ದೋಷಗಳನ್ನು ಕಾಣಬೇಕು. ನನ್ನ ಬದುಕಿನಲ್ಲಿಯೂ ಕೂಡ 12 ಪ್ರಕಾರದಿಂದ ಅವಿರತ ಭಾವಗಳು, ಅವಿರತ ಕಾರ್ಯಗಳು, ಪಂಚಪಾಪಗಳು, ಇಂದ್ರಿಯ ವಿಷಯಗಳ ಕಾರಣದಿಂದ ಉತ್ಪನ್ನ ಆಗುವುದು, 10 ಪ್ರಕಾರದ ಪರಿಗ್ರಹಗಳ ಕಾರಣದಿಂದ ಪಂಚಪಾಪಗಳು ಹುಟ್ಟೋದು ಬದುಕಿನಲ್ಲಿ. ಪರಿಗ್ರಹವೇ ಸಕಲ ದೋಷಗಳ, ಸಕಲ ಪಾಪಗಳ ಮೂಲ. ಪರಿಗ್ರಹವೇ ಮೂಲ. ಪರಿಗ್ರಹದಲ್ಲಿ ಪ್ರವೃತ್ತಿಯನ್ನು ಮಾಡುವಾಗ ಬಾಹ್ಯದಲ್ಲಿ 6 ಪ್ರಕಾರದಿಂದ ಹಿಂಸೆಯಾಯಿತು. ಪಂಚಸ್ಥಾವರ ಕಾಯಿಕ ಜೀವಿಗಳ ಹಿಂಸೆ ಮತ್ತು 1 ತ್ರಸಕಾಯಿಕ ಜೀವದ ಹಿಂಸೆ. ನಾನು 6 ಪ್ರಕಾರದಿಂದ ಪಾಪವಂತನಾದೆ, ಪಾಪಿಯಾದೆ. 5 ಪ್ರಕಾರದ ಸ್ಥಾವರ ಜೀವಗಳನ್ನು ಹಿಂಸೆ ಮಾಡಿ 5 ಪ್ರಕಾರದಿಂದ ಹಿಂಸಕ ಎನ್ನಿಸಿಕೊಂಡೆ. 1 ಪ್ರಕಾರದ ತ್ರಸ ಹಿಂಸೆಯನ್ನು ಮಾಡಿ ನಾನು ದ್ವೀಂದ್ರಿಯ, ತೀನೀಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ, ಸೌಜ್ಞಿ, ಅಸೌಜ್ಞಿ ಈ ಜೀವಿಗಳಿಗೆ, ಈ ಜೀವಿಗಳ ಪ್ರಾಣಕ್ಕೆ ನೋವನ್ನುಂಟು ಮಾಡಿ ನಾನು ಪಾಪಿಯಾದೆ. ನಾನು ನನ್ನ ಆತ್ಮನಲ್ಲಿ ದೋಷವನ್ನು ಹುಟ್ಟಿಸಿಕೊಂಡೆ. ನನ್ನ ಚೇತನ ಆತ್ಮ ಪರಮಾತ್ಮನಾಗಿದ್ದರೂ ಕೂಡ ಈ ಪರಮಾತ್ಮ ಅಜ್ಞಾನಾವಸ್ಥೆಯ ಕಾರಣದಿಂದ ಇಷ್ಟೆಲ್ಲ ಪಾಪಗಳನ್ನು ಹುಟ್ಟಿಸಿಕೊಂಡ, ಉತ್ಪತ್ತಿಸಿಕೊಂಡ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನ ಆತ್ಮ ಪಾಪದಲ್ಲಿ ಬಿದ್ದಿರತಕ್ಕಂತಹ ಆತ್ಮ ತನ್ನನ್ನು ತಾನು ತಿಳಿಯದೆ ತನ್ನ ಸಂಪತ್ತಿ ಸಂಯಮದ ಸಂಪತ್ತಿಯನ್ನು ಪ್ರಾಪ್ತ ಮಾಡಿಕೊಳ್ಳದೆ ಅಸಂಯಮದಲ್ಲಿ ಬಿದ್ದು ಹೊರಳಾಡಿದ. ಅಸಂಯಮ ಆತ್ಮನಲ್ಲಿರುವಂತಹ ದೋಷ, ಸಂಯಮ ಆತ್ಮನಲ್ಲಿರತಕ್ಕಂತಹ ನಿಜವಾದ ಸಂಪತ್ತಿ. ಪರ ಪರಿಗ್ರಹಗಳಿಗೆ ಮೋಹಿತನಾದಾಗ ಎಲ್ಲ ಪ್ರಕಾರದ ಪಾಪಗಳು ಆತ್ಮನಲ್ಲಿ ಹುಟ್ಟಲಿಕ್ಕೆ ಸಾಧ್ಯ. ಬಾಹ್ಯ ಪರಿಗ್ರಹ ಒಂದೇ ಕಾರಣ. ಈ ಬಾಹ್ಯ ಪರಿಗ್ರಹಗಳು ಬಾಹ್ಯ ಸಂಪತ್ತಿ ಎಂದು ತಿಳಿದುಕೊಂಡು ಇವುಗಳ ಪ್ರಾಪ್ತಿಗಾಗಿ ನಾನು ನನ್ನ ಬದುಕನ್ನೆಲ್ಲ ಸವಿಸಿಬಿಟ್ಟೆ ಸವಿಸಿಬಿಟ್ಟೆ ಸವಿದು ಹೋಯಿತು. ಗಾಡಿ ಟೈರು ಸವಿದ ಹಾಗೆ ಸವಿದು ಹೋಯಿತು. ಕಾಲಾಂತರದಲ್ಲಿ ಗೊತ್ತಾಯಿತು, ಗುರುವಿನ ಉಪದೇಶದ ಮುಖಾಂತರ ಗೊತ್ತಾಯಿತು. ಗುರುವಿನ ಉಪದೇಶವನ್ನು ಕೇಳಿದಾಗ ನನಗೆ ನನ್ನ ಅರಿವಾಯಿತು, ಸಮ್ಯಕ್ತ್ವದ ಉದಯವಾಯಿತು, ಜೊತೆಯಲ್ಲಿ ಸಮ್ಯಕ್ ಜ್ಞಾನವೂ ಕೂಡ ಆತ್ಮನಲ್ಲಿ ಹುಟ್ಟಿಕೊಂಡಿತು. ಸಮ್ಯಕ್ ಜ್ಞಾನ ಬಂದಾಗ, ಸಮ್ಯಕ್ ದರ್ಶನ ಉದಯಿಸಿದಾಗ ನನಗೆ ನಾನ್ಯಾರು ಅನ್ನತಕ್ಕಂತಹ ನಿರ್ಣಯವಾಯಿತು, ನಿಶ್ಚಯವಾಯಿತು. ಆವಾಗ ನಾನು ಪರಪದಾರ್ಥಗಳಿಂದ ಭಯಪಟ್ಟೆ. ಪರಿಗ್ರಹಗಳೇ ದುಃಖಕ್ಕೆ ಮೂಲ, ಈ ಪರಿಗ್ರಹವೇ ನನ್ನ ಆತ್ಮ ಸಂಪತ್ತಿಯನ್ನು ನಾಶ ಮಾಡಲಿಕ್ಕೆ ಕಾರಣ. ಬಾಹ್ಯ ಸಂಪತ್ತಿ ಇದ್ದಾಗ ಅಂತರಂಗ ಸಂಪತ್ತಿ ಸಿಗಲಿಕ್ಕೆ ಸಾಧ್ಯವಿಲ್ಲ, ಅಂತರಂಗ ಸಂಪತ್ತಿ ಸಿಕ್ಕಾಗ ಬಾಹ್ಯ ಸಂಪತ್ತಿಯ ಆಶ್ರಯದಿಂದ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಅಂತರಂಗದ ನಿಜವಾದ ಸಂಪತ್ತಿ ದೊರೆತಾಗ ಬಾಹ್ಯ ಸಂಪತ್ತಿ ಇರುವುದೇ ಇಲ್ಲ ನಮ್ಮ ಜೀವನದಲ್ಲಿ. ಬಾಹ್ಯದ ಎಲ್ಲ ಸಂಪತ್ತಿ ಸಿಕ್ಕಾಗ ಅಂತರಂಗದಲ್ಲಿ ನಮ್ಮ ಸಂಪತ್ತಿ ಸ್ವಲ್ಪವೂ ಕೂಡ ಇರುವುದಿಲ್ಲ. ಚಕ್ರವರ್ತಿಗಳಿಗೆ ಎಲ್ಲ ಸಿಕ್ಕಿತ್ತು, ಒಂದು ಸಿಕ್ಕಿರಲಿಲ್ಲ. ಚಕ್ರವರ್ತಿ ಅಂದರೆ ಷಟ್ಖಂಡಗಳ ಅಧಿಪತಿ, ಈ ಭೂಮಿಯ ಒಡೆಯ, ಈ ಭೂಮಿಯ ಮಾಲೀಕ, ಈ ಭೂ ಸಂಪತ್ತಿಯ ಅಧಿಪತಿ. ಈ ಭೂ ಸಂಪತ್ತಿಯ ಅಧಿಪತಿ ಎನ್ನಿಸಿಕೊಂಡಿರತಕ್ಕಂತಹ ಚಕ್ರವರ್ತಿಗೆ ಭೂಮಿಯ ಮೇಲೆ ಇರುವಂತಹ ಯಾವ ಸಂಪತ್ತಿ ಸಿಕ್ಕಿಲ್ಲ. ಎಲ್ಲ ಸಿಕ್ಕಿದೆ, ಆದರೆ ಒಂದು ಸಿಕ್ಕಿಲ್ಲ. ಏನು ಸಿಕ್ಕಿಲ್ಲ? ನಿಜ ಸಂಪತ್ತಿ ಸಿಕ್ಕಿಲ್ಲ. ಸಮ್ಯಕ್ ದರ್ಶನ ಸಿಕ್ಕಿದೆ. ಹುಟ್ಟುವಾಗಲೇ ಸಮ್ಯಕ್ತ ಸಹಿತ ಹುಟ್ಟಿಕೊಂಡಿದ್ದಾನೆ ಒಬ್ಬ ಚಕ್ರವರ್ತಿ. ಸಮ್ಯಕ್ ಜ್ಞಾನ ಸಿಕ್ಕಿದೆ, ಹುಟ್ಟುವಾಗಲೇ ಸಮ್ಯಕ್ ಜ್ಞಾನಿಯಾಗಿದ್ದಾನೆ. ಹುಟ್ಟುವಾಗ ಎರಡೂ ರತ್ನಗಳು ಸಿಕ್ಕಿವೆ. ಬಾಹ್ಯದಲ್ಲಿ ಎಲ್ಲ ಸಂಪತ್ತಿ ಸಿಕ್ಕಿದೆ, ಆದರೂ ಕೂಡ ಚಕ್ರವರ್ತಿಯ ಆತ್ಮ ತೀರ್ಥ ಅನ್ನಿಸಿಕೊಳ್ಳಿಕ್ಕೆ, ಸಂಯಮಿ ಅನ್ನಿಸಿಕೊಳ್ಳಿಕ್ಕೆ, ಮೋಕ್ಷ ಮಾರ್ಗಿ ಅನ್ನಿಸಿಕೊಳ್ಳಿಕ್ಕೆ ಒಂದು ಸಿಕ್ಕಿಲ್ಲ. ಅದೇನು? ಚಾರಿತ್ರ ಸಿಕ್ಕಿಲ್ಲ, ಸಂಯಮ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ? ಎಲ್ಲಿ ತನಕ ಆ ಚಕ್ರವರ್ತಿ ಈ ಷಟ್ಖಂಡಗಳನ್ನು ನನ್ನ ಸಂಪತ್ತಿ, ಇದರ ಮಾಲೀಕ ನಾನು, ಇದರ ಅಧಿಕಾರಿ ನಾನು ಅಂತ ಎಲ್ಲಿ ತನಕ ಹೇಳ್ತಾನೆ, ಅಲ್ಲಿ ತನಕ ಅಂತರಂಗದ ಆ ಸಂಪತ್ತಿಯನ್ನು ಸ್ಪರ್ಶ ಮಾಡುವ ಅಧಿಕಾರವೂ ಕೂಡ ಇಲ್ಲ. ಇದು ನನ್ನದಲ್ಲ ಅಂತಂದಾಗ ಆಮೇಲೆ ಸ್ಪರ್ಶ ಮಾಡುವ ಅಧಿಕಾರ ಬಂತು. ಇದು ನನ್ನದಲ್ಲ ಅನ್ನುವಂಥ ವಿಚಾರ ಮನಸ್ಸಿಗೆ ಮೊದಲು ಬರಬೇಕು. ಇದು ನನ್ನದಲ್ಲ, ಇದು ಪರ. ಇದರಲ್ಲಿಯೂ ಕೂಡ ನನ್ನಂತೆ ಸ್ವಂತದ ಸ್ವತಂತ್ರ ಗುಣಗಳು ಅದರಲ್ಲಿಯೂ ಇವೆ. ಆ ಗುಣಗಳು ಆ ವಸ್ತುವಿಗೆ ಸಂಬಂಧಪಡುವಂತಹ ಸಂಪತ್ತಿಗಳು. ಅದು ಚೇತನ ವಸ್ತು ಇರಲಿ ಅಥವಾ ಅಚೇತನ ವಸ್ತು ಇರಲಿ, ಚೇತನಾಚೇತನ ವಸ್ತುಗಳಲ್ಲಿ ಇರುವಂತಹ ವಸ್ತುವಿನ ಗುಣಗಳು ಅವು ಸ್ವಂತದ ಗುಣಗಳು. ಆ ಗುಣಗಳು ನನ್ನವಾಗಲಿಕ್ಕೆ ಸಾಧ್ಯವಿಲ್ಲ, ನನ್ನ ಗುಣಗಳು ಅವುಗಳ ಸಂಪತ್ತಿಯಾಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಗುಣಗಳು ಸ್ವತಂತ್ರ, ಅವುಗಳ ಗುಣಗಳು ಸ್ವತಂತ್ರ. ಅವುಗಳ ಗುಣಗಳನ್ನು ಆ ವಸ್ತುವನ್ನು ನಾನು ತೆಗೆದುಕೊಂಡು ನಾನು ಸುಖಿಯಾದೆ ನಾನು ದುಃಖಿಯಾದೆ ಅವುಗಳ ಅಭಾವದಲ್ಲಿ, ನಾನು ಸುಖಿಯಾದೆ ನಾನು ದುಃಖಿಯಾದೆ ಅವುಗಳ ಮಾಲೀಕ ನಾನು, ಇದರಿಂದ ನಾನು ಸುಖಿ ಇದ್ದೇನೆ ಅನ್ನತಕ್ಕಂತಹ ಕಲ್ಪನೆ ವ್ಯರ್ಥದ ಕಲ್ಪನೆ, ವ್ಯರ್ಥದ ಕಲ್ಪನೆ. ಈ ಕಲ್ಪನೆಯನ್ನು ನಾನು ಎಂದಿನಿಂದ ಮಾಡ್ತಾ ಇದ್ದೇನೆ? ಅನಾದಿ ಕಾಲದಿಂದ. ಇನ್ನೂ ಮೋಹದ ನಿದ್ರೆ, ಇನ್ನೂ ಮೋಹದ ನಿದ್ರೆ ಹೋಗಿಲ್ಲ, ಎಚ್ಚೆತ್ತುಕೊಂಡಿಲ್ಲ, ಎಚ್ಚೆತ್ತುಕೊಂಡಿಲ್ಲ. ಚಕ್ರವರ್ತಿಗಳ ಮುಂದೆ ನಾನೇನೂ ಅಲ್ಲ. ಆ ಚಕ್ರವರ್ತಿ ಆರು ಖಂಡಗಳ ಒಡೆಯ, ನಾರು ಒಂದು ತುಂಡದ ಒಡೆಯ. ಆದರೂ ನಾನು ನನ್ನನ್ನೇ ನಾನು ಚಕ್ರವರ್ತಿ ಎಂದೇ ಭಾವಿಸಿಕೊಂಡಿದ್ದೇನೆ. ಚಕ್ರವರ್ತಿಯಕ್ಕಿಂತ ನಾನು ಮೇಲು. ಒಂದು ತುಂಡದಲ್ಲಿಯೂ ಕೂಡ ಚಕ್ರವರ್ತಿತ್ವದ ಅನುಭೂತಿ ಆಗ್ತಾ ಇರ್ತದೆ, ಆಗ್ತಾ ಇರ್ತದೆ. ನಾನು ಶ್ರೀಮಂತ, ಸ್ವಲ್ಪನ್ನ ಪ್ರಾಪ್ತ ಮಾಡಿಕೊಂಡು ಯಾವುದೇ ಒಂದು ಪುಣ್ಯಕರ್ಮದ ಉದಯದಲ್ಲಿ ಸ್ವಲ್ಪ ಸಂಪತ್ತಿ ಸಿಕ್ತು ಅಂತಂದರೆ ನಾನು ಚಕ್ರವರ್ತಿಯಾದೆ, ನಾನು ಸುಖಿಯಾದೆ, ನನಗಿಂತ ದೊಡ್ಡವರು ಯಾರೂ ಇಲ್ಲ, ಎಲ್ಲರೂ ನನ್ನನ್ನೇ ನೋಡಬೇಕು. ಬಜಾರಿನಲ್ಲಿ ನಡುವಾಗ ಮೇಲ್ಮುಖ ಮಾಡಿ ಆಕಾಶದ ಕಡೆ ಮುಖ ಮಾಡಿ ನಡೀತಾನೆ ಸಂಪತ್ತಿಯ ಕಾರಣದಿಂದ. ಬಾಯ ಸಂಪತ್ತಿ, ತನ್ನ ಸಂಪತ್ತಿಯೂ ಅಲ್ಲ, ಬಾಯ ಸಂಪತ್ತಿ, ಪರವಸ್ತು. ಪರವಸ್ತು ಬಂದಾಗ ಆಕಾಶಕ್ಕೆ ಮುಖ ಮಾಡಿ ದಾರಿಯನ್ನು ನಡೆಯುವುದು, ಓಹೋ ಎಂಥ ದೊಡ್ಡ ಅಜ್ಞಾನ, ಎಂಥ ದೊಡ್ಡ ಭ್ರಮೆ. ಆತ್ಮನಲ್ಲಿ ಮದಗಳು, ಅಹಂಕಾರ, ಘಮಂಡ, ಈ ವೈಭಾವಿಕ ಪರಿಣತಿಯ ಭಾವಗಳು ಉತ್ಪನ್ನವಾಗುವಾಗ ಯಾವ ಕಡೆಯಿಂದ ಉತ್ಪನ್ನ ಆಗ್ತವೆ? ನಾವು ನಮ್ಮ ಸಂಪತ್ತಿಯನ್ನು ಪಡೆದುಕೊಂಡಾಗ ಅಲ್ಲಿ ಯಾವುದೂ ಘಮಂಡ ಉತ್ಪನ್ನ ಆಗಲ್ಲ. ಯಾರು ನಿಜವಾದ ಸಂಪತ್ತಿಯನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆ, ಯಾರು ತಮ್ಮದೇ ಆಗಿರತಕ್ಕಂತಹ ನಿಜ ಸಂಪತ್ತಿಯನ್ನು ಹೊಂದಿದ್ದಾರೆ, ಅವರಿಗೆ ಸ್ವಲ್ಪವೂ ಕೂಡ ಮಾನಕಶಾಹಿ ಇಲ್ಲ. ಆದರೆ ಯಾರು ತಮ್ಮ ಸಂಪತ್ತಿಯನ್ನೆಲ್ಲ ನಷ್ಟ ಮಾಡಿ ಪರ ಸಂಪತ್ತಿಯನ್ನು ಪುಣ್ಯದ ಉದಯದಲ್ಲಿ ಪ್ರಾಪ್ತ ಮಾಡಿಕೊಂಡಿದ್ದಾರೆ, ಪುಣ್ಯವೂ ಕೂಡ ಪರ, ಸಂಪತ್ತಿಯೂ ಕೂಡ ಪರ, ಪರ ಸಂಪತ್ತಿಯಲ್ಲಿ ಮುಳುಗಿ ಇದು ನನಗೆ ಸಿಕ್ಕಿದೆ, ನಾನು ಇದರ ಮಾಲೀಕನಾದೆ, ಇದರ ಸ್ವಾಮ್ಯತ್ವ ನನಗೆ ಬಂತು ಅಂತ ಹೇಳಿ ಕಷಾಯ ಆಗುತ್ತೆ, ಮಾನಕಷಾಯ, ಮಾನಕಷಾಯ ಆಗುತ್ತೆ. ಏನೂ ಸಿಕ್ಕಿಲ್ಲ ಆದರೂ ಮಾನಕಷಾಯ ಆಗ್ತಾ ಇದೆ. ಚಕ್ರವರ್ತಿಗಳು ಈ ಪರಸಂಪತ್ತಿಯನ್ನು ಕಂಡು ಏನು ವಿಚಾರ ಮಾಡಿರಬಹುದು? ಘಮಂಡ ಮಾಡಿರಬಹುದ? ನಾನು ಈ ಭೂಮಿಯ ರಾಜಾದಿರಾಜ ಚಕ್ರವರ್ತಿ, ನನ್ನಕ್ಕಿಂತ ಯಾರೂ ಮಹಾನ್ ರಾಜರಿಲ್ಲ ಅನ್ನುವಂಥ ಘಮಂಡ ಚಕ್ರವರ್ತಿಗಳಿಗೆ ಬಂತೆ? ಇಲ್ಲ. ಯಾಕೆ ಬರಲಿಲ್ಲ? ಏಕೆಂದರೆ ಚಕ್ರವರ್ತಿಗಳು ಸಮ್ಯಕ್ ದೃಷ್ಟಿ ಭವ್ಯ ಜೀವಿಗಳು. ಎಲ್ಲಿ ಸಮ್ಯಕ್ತ್ವವಿದೆಯೋ ಅಲ್ಲಿ ಮಾನಕಷಾಯವಿಲ್ಲ, ಎಲ್ಲಿ ಸಮ್ಯಕ್ತ್ವವಿದೆಯೋ ಅಲ್ಲಿ ಎಂಟು ಮದಗಳಿಲ್ಲ. ಜಾತಿ ಮದ, ಕುಲಮದ, ಧನಮದ, ಪೂಜಾಮದ, ಜಾತಿ ಮದ, ಪೂಜಾ ಮದ, ಕುಲಮದ, ಧನಮದ, ಬಲಮದ, ಶರೀರಮದ, ಋದ್ಧಿ ಐಶ್ವರ್ಯಗಳ ಮದ ಇತ್ಯಾದಿ ಎಂಟು ಪ್ರಕಾರದ ಮದಗಳು ಚಕ್ರವರ್ತಿಗಳಿಗೆ ಉಂಟಾಗುವುದಿಲ್ಲ. ಚಕ್ರವರ್ತಿಗಳು ಎಂದೆಂದೂ ಇಷ್ಟೆಲ್ಲ ಸಿಕ್ಕಿದ್ರೂ ಕೂಡ ನನಗೆ ಬಹಳಷ್ಟು ಸಿಕ್ಕಿದೆ ಅನ್ನತಕ್ಕಂತಹ ಆನಂದದಿಂದ ಆನಂದಿಸಿ ಸಂತೋಷವನ್ನು ಕೂಡ ಮನಸ್ಸಿನಲ್ಲಿ ಪಡುವುದಿಲ್ಲ. ಚಕ್ರವರ್ತಿಗಳಿಗೆ ಒಂದೇ ಚಿಂತನೆ ಇರ್ತದೆ, ಇದೆಲ್ಲ ಸಿಕ್ಕಿರುವುದು ಪುಣ್ಯಕರ್ಮದ ಉದಯದಲ್ಲಿ, ಆದರೆ ಸಿಕ್ಕಿರುವಂತಹ ವಸ್ತು ನಿಜವಾದ ಸಂಪತ್ತಿ ಅಲ್ಲ, ಇದು ನಕಲಿ ಸಂಪತ್ತಿ ಇದೆ, ಇದು ನಮ್ಮನ್ನು ಬಿಟ್ಟು ಅಗಲ್ತದೆ, ಇದನ್ನು ನಾವು ಬಿಟ್ಟು ಅಗಲೋದಿದೆ, ನಾನು ಹೋಗುವಾಗ ಇದು ಜೊತೆಯಲ್ಲಿ ಬರುವಂಥದ್ದಲ್ಲ, ಇದು ಹೋಗುವಾಗ ನಾನು ಇದರ ಜೊತೆಯಲ್ಲಿ ಹೋಗುವುದಿಲ್ಲ. ಸಂಪತ್ತಿ ಹೋಗ್ತಾ ಇದೆ ಅಂತಂದರೆ ಮನುಷ್ಯರ್ಯಾರೂ ಹೋಗಲ್ಲ, ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಸಂಪತ್ತಿಯನ್ನು ತೆಗೆದುಕೊಂಡು ಕಟ್ಕೊಂಡು ಹೋಗುವುದಿಲ್ಲ. ಒಂದು ವೇಳೆ ಈ ಜಗತ್ತಿನ ಸಂಪತ್ತಿಯನ್ನು ಕಟ್ಟಿಕೊಂಡು ಮತ್ತೊಂದು ಗತಿಯಲ್ಲಿ ಜನ್ಮ ತಾಳುವಂತಹ ಪರಿಸ್ಥಿತಿ ಜಗತ್ತಿನಲ್ಲಿ ಇರ್ತಿತ್ತು ಅಂತಂದರೆ ಏನಾಗ್ತಿತ್ತು ಗೊತ್ತಾ? ಎಲ್ಲ ಗೊಳೆ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗ್ತಿದ್ರು, ಆಮೇಲೆ ಅಲ್ಲಿಂದ ಇಳಿಸ್ತಾರ ಅವ್ರು ಯಾರು, ಆಮೇಲೆ ಇಲ್ಲಿ ಯಾವುದೂ ಉಳಿತಿರಲಿಲ್ಲ, ಎಲ್ಲರೂ ಗರೀಬರಾಗ್ತಿದ್ರು. ಪಾಪ ಇವರಿಗೆ ಉಣ್ಲಿಕ್ಕೆ ತಿನ್ನಲಿಕ್ಕೆ ಏನೂ ಇರ್ತಿರಲಿಲ್ಲ, ಎಲ್ಲ ಇದ್ದದ್ದು ಸ್ವರ್ಗದಲ್ಲಿ. ಯಾಕೆ ಎಲ್ಲರೂ ಸ್ವರ್ಗಕ್ಕೆ ಹೋದರು? ಹೋಗುವಾಗ ತೊಗೊಂಡು ಹೋದರು, ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಹೋದರು, ಬುತ್ತಿ ಕಟ್ಕೊಂಡು ಹೋದರು. ಹಾಗೇನಾದರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ನಿಸರ್ಗದ ನಿಯಮ, ನಿಸರ್ಗದ ಕೃಪೆ. ನಾವು ಈ ವಸ್ತುವನ್ನು ಜೊತೆಯಲ್ಲಿ ತಗೊಂಡು ಹೋಗಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದು ಇದೊಂದು ನಿಸರ್ಗದ ನಿಯಮಿದೆ. ಈ ನಿಯಮದ ಉಲ್ಲಂಘನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸ್ವರ್ಗದಲ್ಲಿ ಹೋದಾಗ ಅಲ್ಲಿಯ ಸಂಪತ್ತಿ ನಮಗೆ ಸಿಕ್ಕಿತು, ಅಲ್ಲಿಂದ ಇಲ್ಲಿ ಬರುವಾಗ ಇಲ್ಲಿಯ ಸಂಪತ್ತಿ ಸಿಕ್ಕಿತು. ಯಾಕೆ ಸಿಕ್ಕಿತು? ಸ್ವಲ್ಪ ಧರ್ಮವನ್ನು ಮಾಡುವ ಕಾರಣದಿಂದ, ಸ್ವಲ್ಪ ಕಷಾಯಗಳನ್ನು ಮಂದಗೊಳಿಸಿ ಶಾಂತಿಯಿಂದ ಬದುಕನ್ನು ಜೀವಿಸುವ ಕಾರಣದಿಂದ. ಯಾವ ಪುಣ್ಯ ಕಟ್ಟಿತ್ತೋ ಆ ಪುಣ್ಯದ ಉದಯದಲ್ಲಿ ನಾವು ಈ ಸಂಪತ್ತಿಯನ್ನು ಪ್ರಾಪ್ತ ಮಾಡಿಕೊಂಡಿದ್ದೇವೆ, ಇದು ಸಿಕ್ಕಿದೆ. ಜೀವನದಲ್ಲಿ ನಾವು ಮಂದಕಷಾಯಿಗಳಾಗಿ ಬದುಕದೇ ಹೋಗಿದ್ದರೆ ಈ ಸಂಪತ್ತಿ ಸಿಗ್ತಿತ್ತೆ? ನಿಗೋದ ಜೀವಿಯಾಗಿ, ಏಕೇಂದ್ರಿಯ ಜೀವಿಯಾಗಿ ನಿಗೋದದಲ್ಲಿ ಜನ್ಮ ತಾಳಿದ್ದರೂ ಅಲ್ಲಿ ಮಂದಕಷಾಯ ಆಗದೇ ಹೊರತು ಯಾವುದೇ ಪ್ರಕಾರದ ಪುಣ್ಯ ಬಂದ ಆ ಜೀವಿಗೆ ಆಗುವುದೇ ಇಲ್ಲ. ಏಕೇಂದ್ರಿಯ ಜೀವಿಗೆ ಆದರೂ ತೀವ್ರ ಕಷಾಯದ ಉದಯದಲ್ಲಿ ಪಾಪದ ಬಂಧ, ಮಂದಕಷಾಯದ ಉದಯದಲ್ಲಿ ಪುಣ್ಯದ ಬಂಧವಾಗುತ್ತೆ. ಆತ ಮನುಷ್ಯನಿರಲಿ, ಆತ ದೇವತೆಯಾಗಿರಲಿ, ಆತ ನಾರಕೀ ಜೀವಿಯಾಗಿರಲಿ, ಆತ ಪಶುವಾಗಿರಲಿ, ಯಾವುದೇ ಪರ್ಯಾಯದಲ್ಲಿ ಜನ್ಮ ತಾಳಿದ್ರೂ ಕೂಡ ನಮ್ಮ ಆತ್ಮನಲ್ಲಿ ಕಷಾಯಗಳ ಮಂದತೆಯಿಂದ ಪುಣ್ಯ ಬಂದ, ಕಷಾಯಗಳ ತೀವ್ರತೆಯಿಂದ ಪಾಪ ಬಂದ. ಇದು ನಿಸರ್ಗದ ನಿಯಮ. ನಾವು ಪುಣ್ಯ ಗಳಿಸುವುದಕ್ಕಾಗಿ ನೋಂಪಿ ಮಾಡ್ತಾ ಇದ್ದೇವೆಯೋ ಅಥವಾ ಪುಣ್ಯದ ಫಲವನ್ನು, ಪುಣ್ಯವನ್ನು ಗಳಿಸಿ ಅದರ ಫಲದಿಂದ ಸಿಗುವಂತಹ ಭಾವಿ ಸಂಪತ್ತಿಯನ್ನು, ಪರಿಗ್ರಹವನ್ನು ಸಂಗ್ರಹಿಸಿಕೊಳ್ಳುವುದಕ್ಕಾಗಿ ಮಾಡ್ತಾ ಇದ್ದೀವೋ ಅಥವಾ ನಾವು ನೋಂಪಿಗೆ ಕೂತ್ಕೊಳ್ಳಲಿಲ್ಲ ಯಾರು ಏನು ಅಂದಾರು ಅಂಥೇಳಿ ಮಾಡ್ತಾ ಇದ್ದೀಯೋ? ಅಥವಾ ಈ ಪಂಡಾಲ ಖಾಲಿ ಉಳಿಯೋದು ಬೇಡ, ತುಂಬಿದ್ದಿರಬೇಕು, ಚಂದ ಕಾಣಬೇಕು ಅಂತ ಮಾಡ್ತಾ ಇದ್ದೀವಿಯೋ? ಅಥವಾ ಒಂದು ಮನಸ್ಸಿನ ಶಾಂತಿ ನೆಮ್ಮದಿಗಾಗಿ ಮಾಡ್ತಾ ಇದ್ದೀವಿಯೋ? ಅಥವಾ ಮನೆಯಲ್ಲಿ ಕಾಲು ಕಳೀಲಿಕ್ಕೆ ಸಾಧ್ಯ ಇಲ್ಲ, ಟೈಮ್ ಹೋಗಲಲ್ಲಿ ಇಲ್ಲಿ ಚಂದಂಗೆ ಟೈಮ್ ಹೋಗ್ತೈತೆ ಅಂತ ಮಾಡ್ತಾ ಇದ್ದೀವಿಯೋ? ಯಾವ ಕಾರಣದಿಂದ ನಾವು ನೋಂಪಿ ಮಾಡ್ತಾ ಇದ್ದೇವೆ? ಆತ್ಮಕಲ್ಯಾಣಕ್ಕಾಗಿ. ಆತ್ಮಕಲ್ಯಾಣ ಯಾವುದರಲ್ಲಿದೆ? ಸಮ್ಯಕ್ ದರ್ಶನದಲ್ಲಿದೆ. ಸಮ್ಯಕ್ ದರ್ಶನವನ್ನು ಧಾರಣೆ ಮಾಡಿಕೊಂಡು ನೋಂಪಿಯನ್ನು ಮಾಡ್ತಾ ಇದ್ದೀವಿಯೋ, ಅಥವಾ ಮಿಥ್ಯಾ ದರ್ಶನವನ್ನು ಇಟ್ಟುಕೊಂಡೇ ನೋಂಪಿ ಮಾಡ್ತಾ ಇದ್ದೀವಿಯೋ? ಹೇಗೆ ನಾವು ನೋಂಪಿ ಮಾಡ್ತಾ ಇದ್ದೀವಿ? ಸಮ್ಯಕ್ ದರ್ಶನವನ್ನು ಹೊಂದಿ ಮಾಡಿದರೆ ಈ ನೋಂಪಿ ಸಾರ್ಥಕ, ಇಲ್ಲ ಅಂತಂದರೆ ಅದು ಕೊಟ್ಟಿ ನೋಟ. ನೋಟದ ಮೇಲೆ ಇದು ಎಷ್ಟರ ನೋಟ ಅನ್ನುವಂತನ್ನು ಬರೆದಿರ್ತಾರೆ. 100 ರೂಪಾಯಿಯ ನೋಟ, 100 ರೂಪಾಯಿ ಏನೋ ಬರೆದಿದ್ದಾರೆ, ಆದರೆ 100 ಅಂತ ಓದಲಿಕ್ಕೆ ಆಗ್ತಾ ಇಲ್ಲ. 2 0 ಬರೆದಿದ್ದಾರೆ, ಈಚೆ ಕಡೆ ಏನೂ ಕೊಟ್ಟಿಲ್ಲ. ಎರಡು ಜೀರೋ ಇವೆ, ಈಚೆ ಕಡೆಗೆ ಯಾವುದು ಅಂಕಿಲ್ಲ, ಸಂಖ್ಯೆ ಇಲ್ಲ. ಆ ನೋಟಕ್ಕೆ ಏನಂತ ತಿಳ್ಕೊಳ್ಳೋದು? ಆ ನೋಟವನ್ನು ತಕ್ಕೊಂಡು ಊಟಕ್ಕೆ ಹೋದರೆ ಊಟ ಸಿಗಬಹುದೇನು? ಇಲ್ಲ, ಅಂಥ ನೋಟ್ ನಡಿಲ್ಲ. ಇದೇನಪ್ಪ ಎಷ್ಟರ ನೋಟ್ ಅಂತ ಗೊತ್ತಾಗುತ್ತೋ, ಇದನ್ನು ಜರ ನೀ ಬೇರೆದು ತೊಗೊಂಡು ಬಾ ಅಂಥೇಳಿ ಕೊಟ್ಬಿಡ್ತಾರೆ. ವಾಪಸ್ಸು ಕೊಟ್ಬಿಡ್ತಾರೆ. ಜೀರೋ ಎಷ್ಟಿದ್ರೆ ಏನು ನೋಟದ ಮೇಲೆ? 100 ನೋಟದ ಮೇಲೆ, 100 ನೋಟದ ಮೇಲೆ 2 0 ಇರ್ತವೆ. 1000 ನೋಟಿತ್ತು ಅಂತಂದರೆ 3 0 ಇರ್ತವೆ. 1 ಲಕ್ಷದ ನೋಟಿತ್ತು ಅಂತಂದರೆ ಇದಾವ ಲಕ್ಷದ್ದು ಇದ್ದರೆ 1 ಲಕ್ಷದ ನೋಟಿತ್ತು ಅಂತಂದರೆ 5 0 ಇರಬೇಕು. 1 ಕೋಟಿಯ ನೋಟಿತ್ತು ಅಂತಂದರೆ ಅದರೊಳಗೆ 7 0 ಇರಬೇಕು. ಆಮೇಲೆ 0 7 ಇವೆ, ಹಿಂದ್ಗಡೆ ಏನೂ ಬರೆದಿಲ್ಲ. ಅದು ಎಷ್ಟರ ನೋಟು? ಅದು 0 ನೋಟು. ಅದು 0 ನೋಟು ಮತ್ತು 1 ಅಂತ ಕೊಟ್ರಿ ಅಂತಂದರೆ ಅದು ಹೀರೋ ನೋಟು. ಹೀರೋ ಬೇಕೋ 0 ಬೇಕೋ? ಹೀರೋ ಬೇಕು. 0 ಇದ್ದರೆ ಬೆಲೆ ಇಲ್ಲ. ನಮ್ಮ ನೋಟಿಗೆ ಬೆಲೆ ಬರಬೇಕು ಅಂತಂದರೆ ನಾವು ಸಂಖ್ಯೆಯನ್ನು ಬರೀಬೇಕು. ಮೊದಲು ಸಂಖ್ಯೆಯನ್ನು ಬರದೇ ನಂತರ ಒಂದೊಂದು 0 ಕೊಡ್ತಾ ಹೋದರೆ ಅಷ್ಟಷ್ಟು ಬೆಲೆ ಮೌಲ್ಯ ಅದಕ್ಕೆ ಹೆಚ್ಚುತ್ತಾ ಹೋಗುತ್ತೆ. 1 ಬರೀತು ಅಂತಂದರೆ 1 ರೂಪಾಯಿ ಅಲ್ಲ. 1 0 ಕೊಡ್ತೀವಿ, ಅದು 1 ರೂಪಾಯಿ ಆಗಲಿಲ್ಲ, ಅದು 10 ರೂಪಾಯಿ ಆಯಿತು. 1 ರೂಪಾಯಿಯಲ್ಲಿ 10 ರೂಪಾಯಿಯಲ್ಲಿ ಆ 0 ಇಟ್ಟ ತಕ್ಷಣ ಎಷ್ಟು ರೂಪಾಯಿ ಹೆಚ್ಚಾಯಿತು? 9 ರೂಪಾಯಿ ಹೆಚ್ಚಾಯಿತು. 1 0 9 ರೂಪಾಯಿ ಹೆಚ್ಚಾಯಿತು. ಮತ್ತೊಂದು 0 ಬರೆದ್ರಿ, 90 ರೂಪಾಯಿ ಹೆಚ್ಚಾಯಿತು. 99 ರೂಪಾಯಿ ಹೆಚ್ಚಾಯಿತು. ಮತ್ತೊಂದು 0 ಬರೆದ್ರಿ, 999 ರೂಪಾಯಿ ಹೆಚ್ಚಾಯಿತು. 1 0ದಲ್ಲಿ ಎಷ್ಟು ಶಕ್ತಿ ಇದೆ? ಭಾಳ ಶಕ್ತಿ ಇದೆ. ಆದರೆ ಆ 0ದಲ್ಲಿ ಶಕ್ತಿ ಬರಬೇಕು ಅಂತಂದರೆ ಮೊದಲಲ್ಲಿ ಏನಿಡಬೇಕು? 1 ಸಂಖ್ಯೆಯನ್ನಿಡಬೇಕು. ಯಾವುದಾದ್ರೂ 1 ಸಂಖ್ಯೆಯನ್ನಿಡಬೇಕು. 1 ಇಟ್ಟರೆ ಸರಿ, 2 ಇಟ್ಟರೆ ಸರಿ, 8 ಇಟ್ಟರೆ ಸರಿ, 9 ಇಟ್ಟರೂ ಸರಿ, 1 ಸಂಖ್ಯೆ ಇರಬೇಕು. ಯಾವುದಾದ್ರೂ 1 ಸಂಖ್ಯೆ ಇರಬೇಕು. ಆ ಸಂಖ್ಯೆಗೆ ಬೆಲೆ ಇದೆ. ಆ ಸಂಖ್ಯೆ ಎಲ್ಲಕ್ಕೂ ಬೆಲೆಯನ್ನು ತರಿಸುತ್ತೆ. ಆ 0 ಸಂಖ್ಯೆಗೆ ಬೆಲೆಯನ್ನು ತರಿಸುತ್ತೆ. ಆ ಸಂಖ್ಯೆ ಜೀರೋಕ್ಕೆ ಬೆಲೆ ತರಿಸ್ತದೆ. ಆದರೆ ಸಂಖ್ಯೆ ಒಂದು ಬರೆದಿದ್ದೇವೆ ಅಂತಂದರೆ ಒಂದೇ ಆಯಿತು. ಆದರೆ ಇದರಲ್ಲಿ ಒಂಬತ್ತು ಪಟ್ಟು ಶಕ್ತಿಯನ್ನು ತರಿಸಬೇಕು ಅಂತಂದರೆ ಒಂದು ಜೀರೋ ಪರ್ಯಾಪ್ತ, ಒಂದು ಜೀರೋ ಇಡಬೇಕು. ಸಂಖ್ಯೆ ಶ್ರೇಷ್ಠ ಅಥವಾ ಜೀರೋ ಶ್ರೇಷ್ಠ? ಸಂಖ್ಯೆ ಶ್ರೇಷ್ಠ ಇದೆಯೋ ಅಥವಾ ಜೀರೋ ಶ್ರೇಷ್ಠ ಇದೆ? ಸಂಖ್ಯೆ ಶ್ರೇಷ್ಠ ಇದೆ, ಸಂಖ್ಯೆ ಶ್ರೇಷ್ಠ ಇದೆ. ಮೊದಲಲ್ಲಿ ಸಂಖ್ಯೆ ಶ್ರೇಷ್ಠ, ಸಂಖ್ಯೆ ಇದ್ದ ನಂತರ ಆ ಸಂಖ್ಯೆಯನ್ನು ಕೂಡ ಇನ್ನಷ್ಟು ಉತ್ಕರ್ಷಣಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಜೀರೋ. ಸಂಖ್ಯೆಗೆ ಬೆಲೆ ಬರಬೇಕು ಅಂತಂದರೆ ಜೀರೋದಿಂದ ಬರ್ತದೆ, ಜೀರೋಗೆ ಬೆಲೆ ಬರಬೇಕು ಅಂತಂದರೆ ಸಂಖ್ಯೆಯಿಂದ ಬರ್ತದೆ. ಆದರೆ ಸಂಖ್ಯೆಗೆ ಹೆಚ್ಚು ಬೆಲೆ ಬರಬೇಕು ಅಂತಂದರೆ ಜೀರೋ ಬೇಕು. ಸಮ್ಯಕ್ ದರ್ಶನಕ್ಕೆ ಹೆಚ್ಚು ಬೆಲೆ ಬರಬೇಕು ಅಂತಂದರೆ ಸಮ್ಯಕ್ ಜ್ಞಾನದ ಜೀರೋ ಬೇಕು. ಆಮೇಲೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಈ ಎರಡಕ್ಕೂ ಇನ್ನೂ ಜಾಸ್ತಿ ಬೆಲೆ ಬರಬೇಕು ಅಂತಂದರೆ ಚಾರಿತ್ರದ ಜೀರೋ ಬೇಕು. ಇದು 100 ರೂಪದ ರೂಪಾಯಿಯ ನೋಟಾಯಿತು. ಯಾವ ಥರ ಮಾಡೋರು? ಸಮ್ಯಕ್ ದರ್ಶನ ಹಿಡ್ಕೊಂಡು ನೋಂಪಿ ಮಾಡೋರು, ಏನು ಸಮ್ಯಕ್ ದರ್ಶನವನ್ನು ಬಿಟ್ಟು ನೋಂಪಿ ಮಾಡೋರು? ನೋಂಪಿ ಅಂತಂದರೆ ಜೀರೋ, ಸಮ್ಯಕ್ ದರ್ಶನ ಅಂತಂದರೆ ಒಂದು. ಸಂಯಮ ಅಂತಂದರೆ ಜೀರೋ, ಒಂದು ಅಂತಂದರೆ ಒಂದು ಸಂಖ್ಯೆ. ಜ್ಞಾನ ಅಂದರೆ ಜೀರೋ, ಚಾರಿತ್ರ ಅಂದರೆ ಜೀರೋ, ತಪ ಅಂದರೆ ಜೀರೋ, ಏಕಾಸನ ಅಂದರೆ ಜೀರೋ, ಚಾರಿತ್ರ ಅಂದರೆ ಜೀರೋ. ಆದರೆ ಒಂದು ಅಂದರೆ ಸಮ್ಯಕ್ ದರ್ಶನ. ಈ ಎಲ್ಲ ಜೀರೋಗಳಿಗೆ ಬೆಲೆ ಬರಬೇಕು ಅಂತಂದರೆ ಏನಿರಬೇಕು? ಸಮ್ಯಕ್ ದರ್ಶನ ಇರಬೇಕು, ಸಮ್ಯಕ್ತ್ವ ಇರಬೇಕು. ಆ ಸಮ್ಯಕ್ ದರ್ಶನ ಹೇಗಿರಬೇಕು? 25 ಮಲದೋಷಗಳಿಂದ ರಹಿತವಾದ ಸಮ್ಯಕ್ತ್ವ ಇರಬೇಕು. ಮುನಿಗಳ ಜೀವನದಲ್ಲಿ ತೀರ್ಥಂಕರ ಪ್ರಕೃತಿ ಕಟ್ಟಬಹುದು, ಶ್ರಾವಕರ ಜೀವನದಲ್ಲೂ ಕೂಡ ತೀರ್ಥಂಕರ ಪ್ರಕೃತಿ ಕಟ್ಟಬಹುದು. ತೀರ್ಥಂಕರ ಪ್ರಕೃತಿ ಅಂತಂದರೆ ಆ ಭವ್ಯ ಆತ್ಮನನ್ನು ತೀರ್ಥಂಕರನಾಗಿ ಮಾಡಿಸುವಂತಹ ಶಕ್ತಿಯುಳ್ಳ ಕರ್ಮ, ಅದು ಪುಣ್ಯಕರ್ಮ. ಆ ಪುಣ್ಯಕರ್ಮವನ್ನು ಕಟ್ಟಿಕೊಳ್ಳಬೇಕು ಅಂತಂದರೆ ಮನುಷ್ಯನಲ್ಲಿ ಮೊದಲು ಒಂದು ಬೇಕು, ನಂತರ ಜೀರೋ ಬೇಕು. ಇಲ್ಲಿ 15 ಜೀರೋಗಳಿವೆ. ಆ 15 ಜೀರೋಗಳ ಆದಿಯಲ್ಲಿ ಒಂದು ಸಂಖ್ಯೆಯನ್ನು ಇಟ್ಟಿದ್ದಾರೆ, ಸಮ್ಯಕ್ ದರ್ಶನ. ದರ್ಶನ ವಿಶುದ್ಧಿ, ಇವತ್ತು ಪೂಜೆಯನ್ನು ಮಾಡಿದಿರಲ್ಲ, ಆ ಪೂಜೆ ಹೆಸರೇನು? ದರ್ಶನ ವಿಶುದ್ಧಿ. ದರ್ಶನ ವಿಶುದ್ಧಿ ಅಂದರೆ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಂಡು ನಾವು ಪೂಜೆಯನ್ನು ಮಾಡ್ತಾ ಇದ್ದೇವೆ. ಈ ಸಮ್ಯಕ್ ದರ್ಶನ ವಿನಯಕ್ಕೆ ಬೆಲೆಯನ್ನು ಹುಟ್ಟಿಸಲಿ. ವಿನಯ ಸಂಪನ್ನತೆ ನಾಳೆ, ದರ್ಶನ ವಿಶುದ್ಧಿ, ವಿನಯ ಸಂಪನ್ನತೆ, ಶೀಲ ವ್ರತಗಳಲ್ಲಿ ಅನತಿಚಾರ ಭಾವನೆ, ಅದಕ್ಕೂ ಬೆಲೆಯನ್ನು ಹುಟ್ಟಿಸಲಿ. ಶೀಲವ್ರತ ಇದೆ, ವಿನಯ ಇದೆ, 15 ಭಾವನೆಗಳು ಎಲ್ಲವೂ ಕೂಡ ಇವೆ. ಆದರೆ ಒಂದಿಲ್ಲ, ಸಮ್ಯಕ್ ದರ್ಶನ ಇಲ್ಲ. 15 ಭಾವನೆಗಳಿಗೆ ಬೆಲೆ ಇದೇನು ಇಲ್ಲ, ಜೀರೋ ಇವೆ ಅವು. ತೀರ್ಥಂಕರ ಪ್ರಕೃತಿಯ ಬಂಧವಾಗಬೇಕು ಅಂತಂದರೆ ನಾವು ಒಂದು ಸಮ್ಯಕ್ ದರ್ಶನವನ್ನು ಸುರಕ್ಷಿತವಾಗಿಟ್ಟುಕೊಂಡು 15 ಭಾವನೆಗಳಲ್ಲಿಯ ಯಾವುದಾದರೂ ಒಂದು ಭಾವನೆಯನ್ನು ಭಾವಿಸ್ತೇವೆ ಅಂತಂದರೆ ಸಾಕು. ಎರಡು ಜೊತೆಯಲ್ಲಿದ್ದರೆ ಸಾಕು, ಎರಡರಿಂದ ತೀರ್ಥಂಕರ ಕರ್ಮ ಕಟ್ಟಬಹುದು. ಎರಡು ಬೇಕು, ತೀರ್ಥಂಕರ ಪ್ರಕೃತಿ ಕಟ್ಟಬೇಕು ಅಂತಂದರೆ ಒಂದು ಸಾಲಲ್ಲ, ಎರಡು ಬೇಕು. ಏಕೆಂತಂದರೆ ಷೋಡಶ ಕಾರಣ ಭಾವನೆಗಳನ್ನು ಭಾವಿಸುವುದರಿಂದ ತೀರ್ಥಂಕರ ಪ್ರಕೃತಿ ಕಟ್ತದೆ ಅಂತ ಹೇಳ್ತಾರಲ್ಲ. ಷೋಡಶ ಅಂತಂದರೆ ಸಮ್ಯಕ್ ದರ್ಶನ ಒಂದೇ ಆಯ್ತೇನು ಇಲ್ಲ. ಷೋಡಶ ಅಂತಂದರೆ ಹದಿನಾರು, ಇನ್ನು ಹದಿನಾರೆಲ್ಲ ಬೇಕಾಗಿಲ್ಲ. ಸಮ್ಯಕ್ ದರ್ಶನ ಒಂದೂ ಸಾಲದು, ಹದಿನಾರರಲ್ಲಿಯ ಎರಡು ಬೇಕು. ಭಾವನೆ ಬೇಕು. ಸಮ್ಯಕ್ ದರ್ಶನ ಇದು ಭಾವನೆ ಅಲ್ಲ, ಸಮ್ಯಕ್ ದರ್ಶನ ಇದು ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ಮೂಲ ಧನ ಇದ್ದ ಹಾಗೆ. ಅದು ಬಡ್ಡಿ ಇದ್ದ ಹಾಗೆ. ಆಮೇಲೆ ಆ ಬಡ್ಡಿ ಎರಡಾಯಿತು ಅಂತಂದರೆ ಇನ್ನೊಂದು ಬಡ್ಡಿ, ಅದು ಎರಡಾಯಿತು ಅಂತಂದರೆ ಮತ್ತಿಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಇದೆಲ್ಲ ಬಡ್ಡಿ ಇದ್ದ ಹಾಗೆ. ಮೂಲಧನ ಅಂತಂದರೆ ಸಮ್ಯಕ್ ದರ್ಶನ. ಕೇವಲ ಸಮ್ಯಕ್ ದರ್ಶನ ಇದ್ದಂತಹ ಜೀವಿಗೆ ತೀರ್ಥಂಕರ ಪ್ರಕೃತಿ ಕಟ್ಟಲ್ಲ. ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ನಾವು ಸಂಸ್ಕಾರವನ್ನು ಹಾಕುವುದಕ್ಕಾಗಿ ದರ್ಶನ ವಿಶುದ್ಧಿ ಮೊದಲಾದ ಷೋಡಶ ಕಾರಣ ಭಾವನೆಗಳ ನೋಂಪಿಯನ್ನು ಮಾಡ್ತಾ ಇದ್ದೇವೆ. ಈ ನೋಂಪಿ ಸಾಕಾರ ಆಗಬೇಕು, ಅದು ಫಲದಾಯಕ ಆಗಬೇಕು. ಇದರಿಂದ ನಮಗೆ ನಿಜವಾದ ಗುರಿಯನ್ನು ತಲುಪಲಿಕ್ಕೆ ಅದು ನಿಮಿತ್ತ ಆಗಬೇಕು ಅಂತಂದರೆ ಒಂದು ಸಮ್ಯಕ್ ದರ್ಶನವನ್ನು 25 ದೋಷಗಳಿಂದ ರಹಿತವಾಗಿ ಪಾಲನೆ ಮಾಡಿಕೊಳ್ಳಿ. ಈ 25 ದೋಷಗಳ ರಹಿತವಾದ ಸಮ್ಯಕ್ ದರ್ಶನ ಜೊತೆಯಲ್ಲಿ 15 ಭಾವನೆಗಳಲ್ಲಿಯ ಯಾವುದೇ ಒಂದು ಭಾವನೆಯನ್ನು ನಿಮಗೆ ಯಾವುದು ಇಂಟ್ರೆಸ್ಟೆಡ್ ಇದೆ ಅದು ಒಂದನ್ನು ಇಟ್ಟುಕೊಳ್ಳಿ, ಸುರಕ್ಷಿತ ಇಟ್ಟುಕೊಳ್ಳಿ. ತೀರ್ಥಂಕರ ಪ್ರಕೃತಿಯ ಕರ್ಮ ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಶ್ರೀನಿಕ ರಾಜ ತನ್ನ ಜೀವನದಲ್ಲಿ ಮೊದಲು ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಂಡ, ಭಗವಾನ್ ಮಹಾವೀರರ ಸಮೋಶರಣದಲ್ಲಿ ಹೋಗಿ ಕೇವಲಿಗಳ ಪಾದಮೂಲದಲ್ಲಿ ಶ್ರುತ ಕೇವಲಿ ಕೇವಲಿಗಳ ಪಾದಮೂಲದಲ್ಲಿ ಕಟ್ಟುವಂಥ ಈ ಸಮ್ಯಕ್ ದರ್ಶನ ನಾಲ್ಕೂ ಪ್ರಕಾರದ ಸಮ್ಯಕ್ತ್ವದ ಜೊತೆಯಲ್ಲಿ ತೀರ್ಥಂಕರ ಪ್ರಕೃತಿ ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಉಪಶಮ ಸಮ್ಯಕ್ ದರ್ಶನ ಎರಡು ಪ್ರಕಾರದ್ದು, ಪ್ರಥಮೋಪಶಮ, ದ್ವಿತೀಯೋಪಶಮ, ಕ್ಷಾಯೋಪಶಮ ಮತ್ತು ಕ್ಷಾಯಿಕ. ಈ ನಾಲ್ಕೂ ಸಮ್ಯಕ್ತ್ವದ ಜೊತೆಯಲ್ಲಿ ಒಂದು ಭಾವನೆಯನ್ನು ನಾವು ಸುರಕ್ಷಿತವಾಗಿ ಇಟ್ಟುಕೊಂಡಿದ್ದೇವೆ ಅಂತಂದರೆ ಸಮ್ಯಕ್ ದರ್ಶನ ಈ ತೀರ್ಥಂಕರ ಪ್ರಕೃತಿ ಕಟ್ಟಬಹುದು. ಅಂಥ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ? ಕೆಲವೊಬ್ಬರಿಗೆ ಉಪದೇಶ ಕೇಳುವುದರಲ್ಲಿ ಇಂಟ್ರೆಸ್ಟ್ ಇರ್ತದೆ, ಇನ್ನು ಕೆಲವೊಬ್ಬರಲ್ಲಿ ದೇವಶಾಸ್ತ್ರ ಗುರುಗಳ ವಿನಯವನ್ನು, ಧರ್ಮದ ವಿನಯವನ್ನು, ಧರ್ಮಾತ್ಮರ ವಿನಯವನ್ನು ಮಾಡುವಂತಹ ಸ್ವಾಭಾವಿಕ ನೈಸರ್ಗಿಕ ಕೆಲವೊಂದು ಗುಣಗಳು ಮನುಷ್ಯನಲ್ಲಿರುವುದು ಸ್ವಾಭಾವಿಕ. ಅಂಥ ಗುಣಗಳಲ್ಲಿ ಉತ್ಕರ್ಷವನ್ನು ತಾಳಿದಾಗ, ಜೊತೆಯಲ್ಲಿ ಸಮ್ಯಕ್ ದರ್ಶನ ಇದ್ದಾಗ, ಅಥವಾ ಸಂಯಮದಲ್ಲಿ, ಶೀಲದಲ್ಲಿ, ಶೀಲ ವ್ರತಗಳಲ್ಲಿ ಉತ್ಕರ್ಷಣೆಯನ್ನು ತಾಳಿದಾಗ, ಅದರಿಂದ ಪರಿಣಾಮಗಳ ಅಭಿವೃದ್ಧಿ ವಿಶುದ್ಧಿಯ ಉನ್ನತಿಯಾದಾಗ ತೀರ್ಥಂಕರ ಪ್ರಕೃತಿ ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ರಾಜ ಶ್ರೇಣಿಕ ಮಹಾವೀರ ಭಗವಂತರ ಸಮೋಶ್ರಣದಲ್ಲಿ ಹೋಗಿ ಕ್ಷಾಯಿಕ ಸಮ್ಯಕ್ತದೊಂದಿಗೆ ಒಂದು ಕ್ಷಾಯಿಕ ಸಮ್ಯಕ್ತವನ್ನು ಸುರಕ್ಷಿತ ಇಟ್ಟುಕೊಂಡು ನಂತರ ನಿತ್ಯ ಉಪದೇಶ ಕೇಳಿದ. ಹೇಳಿದ್ದಾರೆ ಶಾಸ್ತ್ರದಲ್ಲಿ ರಾಜ ಶ್ರೇಣಿಕ 60,000 ಪ್ರಶ್ನೆಗಳನ್ನು ಮಾಡಿದ್ದನಂತೆ ಮಹಾವೀರ ಭಗವಂತರಿಗೆ. 60,000 ಪ್ರಶ್ನೆಗಳನ್ನು ಕೇಳಿ ಧರ್ಮದ ಮಹಿಮೆಯನ್ನು ಅರ್ಥ ಮಾಡಿಕೊಂಡಿದ್ದ. ಈ ಧರ್ಮದ ಮಹಿಮೆ ಗೊತ್ತಾದ ನಂತರ ಮತ್ತು ಪರಿಣಾಮಗಳ ವಿಶುದ್ಧಿ ಉನ್ನತಿಗೆ ಹೋದ ನಂತರ ರಾಜ ಶ್ರೇಣಿಕನಿಗೆ ತೀರ್ಥಂಕರ ಪ್ರಕೃತಿ ಕಟ್ಟಿತು. ಭಾವಿ ಕಾಲದಲ್ಲಿ ಪ್ರಥಮ ತೀರ್ಥಂಕರನಾಗಿ ಜನ್ಮ ತಾಳುವನಿದ್ದಾನೆ. ಇದೇ ರೀತಿ ಕೃಷ್ಣನೂ ಕೂಡ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡಿದ್ದಾನೆ. ಅವನು ದಾನ ಕೊಟ್ಟು ಸುಪಾತ್ರರಿಗೆ ಔಷಧಿ ದಾನವನ್ನು ಮಾಡಿ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡಿದ್ದಾನೆ. ದಾನ ಅವನ ಮೇನ್ ಮೇಜರ್ ವಿಷಯ. ದಾನ ಸಮ್ಯಕ್ತು ಮೊದಲು, ಮೇಜರ್ ವಿಷಯ ಏನಾಯಿತು? ದಾನ. ರಾಜಶ್ರೇಣಿಕನಿಗೆ ಪ್ರವಚನ ವತ್ಸಲ, ಪ್ರವಚನ ವಾತ್ಸಲ್ಯ ಭಾವನೆ, ಪ್ರವಚನವನ್ನು ಕೇಳಲಿಕ್ಕೆ ಎಷ್ಟೊಂದು ಅನುರಾಗ. ಒಂದೂ ದಿನ ಕೂಡ ಪ್ರವಚನ ಕೇಳೋದು ತಪ್ಪಲಿಲ್ಲ ರಾಜಶ್ರೇಣಿಕ. ನೀವು ಹೇಗೆ ತಪ್ತಾ ಇಲ್ಲಲ್ಲ ಹಾಗೆ. ಒಂದೂ ದಿವಸ 16 ಪ್ರವಚನಗಳನ್ನು ಕೇಳಲಿಕ್ಕೆ ನೀವು ತಪ್ಪಲಿಲ್ಲ ಅಂತಂದರೆ ನಿಶ್ಚಿತ ನಿಮಗೆ ಆಯಿತು, ನಿಶ್ಚಿತ ನಿಮಗೆ ತೀರ್ಥಂಕರ ಪ್ರಕೃತಿ ಕಟ್ಟಿಕೊಳ್ತಕ್ಕಂಥ ಸಂಸ್ಕಾರ ಈ ಭವದಲ್ಲಿ ಬರ್ತದೆ. ಬಂದು ನೀವು ಕೂಡ ತೀರ್ಥಂಕರಾಗ್ರಿ, ಪರಮ ಪರಮಾತ್ಮನಾಗಿ ಆತ್ಮಿಕ ಅನಂತ ಸುಖವನ್ನು ಪಡೆದು ಸಿದ್ಧ ಪರಮಿಷ್ಠಿಗಳಾಗಿರಿ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸ್ತೀನಿ.